ಪ್ರವರ್ತಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಕೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ನಾವು ಯಾವಾಗಲೂ ಏನೋ ಏನು ಬಾಯಿಲಿ ಬಂದರೂ ಅದನ್ನ ನಮ್ಮ ಗುರು ಗುರು ಪರಂಪರ ಅವರು ನಮ್ಮಲ್ಲಿ ನಿಂತು ನುಡಿದು ನುಡಿಸಬೇಕು. ನಮ್ಗಿಂತ ಅದು ಸಾಧ್ಯವೇ ಇಲ್ಲ. ಸೊ ನಾವು ಈ ಪದ್ಯ ಈ ಹಂಸಮಂತ್ರ ಸುಲಾದಿ ಅಥವಾ ಯಾವುದೇ ಒಂದು ಜಪಕ್ರಮ ಇಟ್ಟುಕೊಂಡಾಗಲೂ ಹೇಗೆ ಜಪ ಮಾಡಬೇಕು ಅಂಬೋದನ್ನ ಜನರಲ್ ಆಗೂ ಇದು ಅಪ್ಲೈ ಮಾಡಬೇಕು. ದಟ್ ಇನ್ಕ್ಲೂಡ್ ಹಂಸಮಂತ್ರ ಚಿಂತನೆ ಬಂದಾಗಲೂ ಇದನ್ನ ಇನ್ಕ್ಲೂಡ್ ಮಾಡಬೇಕು ಅಂತ. ಸೊ ಇವಾಗ ನಮ್ಗೆ ಒಂದು ಸಂದೇಹ ಬರಬಹುದು, ಏನೋ ನಾವೇ ನಮ್ಮ ನಮ್ಮ ಕಲ್ಪನೆಯಿಂದ ಸ್ಥೂಲ ದೇಹದಲ್ಲಿ ನಮ್ಮ ಸ್ಥೂಲ ದೇಹ ಇದೆ, ಈ ದೇಹದಿಂದ ಕುಳಿತಿದ್ದೀವಿ, ಹೃದಯ ಅಂದ್ರೆ ನಮ್ಮ ಆ ಒಂದು ಹಾರ್ಟ್ ಅನ್ನ ಮುಟ್ಕೊಳ್ತೀವಿ, ಸೆಂಟರ್ ಪಾರ್ಟ್ಲಿ ಇರುವಂತ ಈ ಹಾರ್ಟ್ ಅನ್ನ ಮುಟ್ಕೊಂಡು ಇಲ್ಲಿ ಚಿಂತನೆ ಇಷ್ಟೇ ನಮ್ಗೆ ಬರುತ್ತೆ. ಇಲ್ಲಿ ಆ ಹಾರ್ಟ್ ಅಲ್ಲ, ಅದು ಕೆಂಪಾಗ ಹಾರ್ಟ್ ಇದೆ, ಅದಿಲ್ಲ ಅದು ಒಳಗೆ ಅಲ್ಲ ಇದಾನ, ಹೀಗೆ ಚಿಂತನೆ ಮಾಡ್ತಾ ಇರ್ತಿ, ಇಷ್ಟೇ ಮಾಡ್ತಾ ಬಂದಿದ್ದೀವಿ. ಇವಾಗ ಏನ್ ಹೇಳಿದ್ದಾರೆ ಅವರು, ಶ್ವೇತದೀಪವಾಸಿ ವಾಸುದೇವ ಮುಖ್ಯ ವಾಸುದೇವನನ್ನ ಮುಖ್ಯವಾತ ಖದ್ಯೋತ ಗುರು ಇವರಲ್ಲಿಟ್ಟು ಅಂತ ಬಂದಾಗ, ಮುಖ್ಯವಾತ ಅಂದ್ರೆ ಮುಖ್ಯ ಪ್ರಾಣರು ಅಂತಾಯ್ತು. ಖದ್ಯೋತ ಗುರು ಅಂದ್ರೆ ಇಷ್ಟು ಏನೋ ಖದ್ಯೋತ, ಆಮೇಲೆ ಅದು ಗುರು ಅಂದ್ರೆ ಆಕಾಶ ಸೂರ್ಯ ಅದನ್ನಲ್ಲಿ ಈ ತರ ಎಲ್ಲ ನಾವು ಹೇಳ್ತಾ ಈ ಖದ್ಯೋತ ಅಂಬೋದಕ್ಕೆ ಖದ್ಯೋತ ಗುರು ಅಂಬೋದಕ್ಕೆ ಇಷ್ಟೆಲ್ಲ ನಾವು ಇಟ್ಟುಕೊಳ್ಕೊಳ್ಳಬೇಕಾಗಿದೆಯೋ ನಾವೇ ಊಹೆ ಮಾಡ್ತೀವ. ಆಮೇಲೆ ಇನ್ನು ಒಳಗೆ ಹೇಳ್ತಾರ ಒಳ ಒಳಗೆ ಹೋಗ್ಬೇಕು ಅದೆಲ್ಲ ಹೇಳ್ತಾರ, ಇದು ಏನ್ ನಮ್ಮ ಕಲ್ಪನೆನ ಏನು ಅಂತ ಸಂದೇಹ ಬಂದಾಗೆ ಅಲ್ಲಲ್ಲಿ ವಿಷಯಗಳನ್ನ ಆಚಾರ್ಯರೇ ಹೇಳಿದ್ದಾರೆ. ಮತ್ತು ನಮ್ಮ ಹರಿಕಥಾನುಸಾರದಲ್ಲಿ ಮಂಗಳಾಚರಣೆ ಸಂಧಿ ಎಂಬುದು ಇದನ್ನೇ ಹೇಳತ್ತ, ಹೇಗೆ ದೇವರನ್ನ ಪೂಜೆ ಮಾಡಬೇಕು, ಹೇಗೆ ನಾವು ಪಠನ ಮಾಡಬೇಕು, ಇದು ಒಂದು ಜಪ ತಾನೆ. ಹರಿಕಥಾಮೃತ ಸಾರ ಒಂದು ಪಠನ ಮಾಡಬೇಕು, ಹರಿಕಥಾನುಸಾರವನ್ನ ತಿಳ್ಕೋಬೇಕು. ಆ ಮನಸ್ಸಲ್ಲಿ ಈವಾಗ ನಾವು ಯಾವುದನ್ನ ಭಕ್ತಿಯಿಂದ ಆದರವಾಗಿ ಆ ಒಂದು ಶ್ರವಣ ಮಾಡಿ ಮನಸ್ಸಲ್ಲಿ ಇಡ್ತೀವೋ ಅದು ಎಂದೆಂದು ಇರಬೇಕು. ಅಂದ್ರೆ ಅದಕ್ಕೆ ಏನು ಮಾರ್ಗ ಅಂದ್ರೆ ದಾಸರ ಮಂಗಳಾಚರಣ ಸಂಧಿಯಲ್ಲಿ ಆ ಗುರು ಪರಂಪರೆಯನ್ನ ಹೇಳಿದ್ದಾರೆ. ಅದು ಹೇಳುವಾಗ ನಾವು ನೋಡಿದ್ವಿ, ಯಾಕೆ ವೇದವ್ಯಾಸರನ್ನ ಸೆಂಟರ್ಲಿ ಹಾಕಿದ್ದಾರೆ, ಇಲ್ಲಿ ಏನು ಬರುತ್ತೆ ತಿರುಗಾ ಅಂತ ನೋಡಿದಾಗ ಅಲ್ಲಿ ಬಂತು. ಒಂದು ವಿದ್ಯಾಭ್ಯಾಸ ಕಾಲದಲ್ಲಿ ಈ ಗುರು ಪ್ರಾರ್ಥನೆ ಎಂಬುದು ಬೇಕು, ಎಲ್ಲಾ ಗುರು ಪರಂಪರೆ ಪ್ರಾರ್ಥನೆ ಬೇಕು, ಅವರಿಂದಲೇ ನಮ್ಗೆ ಆಗತ್ತೆ ಅಂತ ನಾವು ಸ್ಥೂಲವಾಗಿ ಅದನ್ನ ನೋಡಿದೀವಿ. ಇಲ್ಲಿ ಬರೋವಾಗ ಅದೇ ನಮ್ಗೆ ಇಲ್ಲಿ ಪ್ರಮಾಣ ಆಗತ್ತೆ. ಇನ್ನೊಂದು ಏನಂದ್ರೆ ಈ ಪುಸ್ತಕ ಇದೆಲ್ಲ ಈ ಮಂತ್ರ ಭಾಗ ಸುಳಾದಿ ಈ ಪುಸ್ತಕದಲ್ಲೇ ಇದನ್ನ ಯಾರು ಎಡಿಟ್ ಮಾಡಿದ್ದಾರೋ, ಎಡಿಟಿಂಗ್ ಟೀಮ್ ಅವರು ಡಾಕ್ ಸಾಹಿತ್ಯದಲ್ಲಿ ಚೆಂದಾಗಿ ಗೊತ್ತಿದ್ದವರು ಇದ್ದಾರಲ್ಲ, ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಒಂದು ತಮ್ಮ ಈ ಒಂದು ಸುಳಾದಿ ಮಂತ್ರ ಭಾಗ ಸುಳಾದಿಗೆ ಒಂದು ಒಂದು ಫುಟ್ ನೋಟ್, ಒಂದು ಚಿಕ್ಕ ಒಂದು ನೋಟ್ ಬರೆದಿಟ್ಟಿದ್ದಾರೆ, ಒಂದು ಫುಟ್ ನೋಟ್ ತರ ಬರೆದಿದ್ದಾರೆ. ಸೊ ಆ ಅದನ್ನ ನಾನು ಓದ್ತೀನಿ. ಅವಾಗೆ ನಾವೇನೋ ಕಪಾಲ ಕಲ್ಪಿತ ಇಲ್ಲ, ಇದು ನಾವೇ ಏನೋ ಮನಸ್ಸಲ್ಲಿ ಊಹೆ ಮಾಡಿ ಹೇಳುವಂತ ಅರ್ಥ ಇಲ್ಲ, ಇದನ್ನ ಎಡಿಟ್ ಮಾಡಿದ್ದವ್ರ ಅಭಿಪ್ರಾಯವು ಆ ಗೈಡ್ ಲೈನ್ಸ್ ಅವ್ರಿಗೆ ಹೇಗೆ ಬರೆದಿದ್ದಾರೆ ಅವ್ರು ಯಾರು ನನಗೆ ಗೊತ್ತಿಲ್ಲ. ಬಟ್ ಜನರಲಿ ಈ ದಾಸ ಸಾಹಿತ್ಯದಲ್ಲಿ ಬಂದವರೆಲ್ಲ ಜನರಲ್ ಆಗ ಅವರ ಗುರುಗಳು ಆ ಗುರು ಶಿಷ್ಯ ಪರಂಪರೆಯಿಂದ ದಾಸ ಈಶ ಭಾವದಿಂದ ಬಂದವರು ಇರ್ತಾರೆ, ಅವ್ರಿಗೆ ಅವ್ರ ಗುರುಗಳು ಬಂದಿರ್ತಾರೆ. ಸೊ ಅವ್ರು ಏನ್ ಬರೀತಾರೆ ಅಂದ್ರೆ ಇಲ್ಲಿ ಹೇಳ್ತಾರೆ, ಜೀವಾಂತರ್ಯಾಮಿಯಾದ ಅಂದ್ರೆ ಜೀವಾಂತರ್ಯಾಮಿಯಾದ ಅಂದ್ರೆ ಏನಾಯ್ತು, ಜೀವಾಂತರ್ಯಾಮಿ ಈ ಸ್ವರೂಪ ಅಂತರ್ಯಾಮಿ ಆ ಸ್ಥೂಲದೇಹ ಅಂತರ್ಯಾಮಿ ಅಲ್ಲ, ಜೀವಾಂತರ್ಯಾಮಿಯಾದ ಅವ್ಯಾಕೃತ ಆಕಾಶ ಮಹಾಕಾಲಾದಿ ಪೂರ್ಣವಾದ ಪ್ರಯುಕ್ತ ಇವನು ಪೂರ್ಣವಾದದಿಂದ ಅಂದ್ರೆ ಏನ್ ಹೇಳ್ತಾರಂದ್ರೆ ನಮ್ಮ ಒಳಗೆ ಜೀವನದ ಒಳಗೆ ಇರುವಂತ ಈ ಬಿಂಬನಾಗೆ ಒಂದು ಅವನೊಂದು ಡಾಟ್ ಅಷ್ಟೇ ಇದ್ರೂ ಅವನು ಅವ್ಯಾಕೃತ ಆಕಾಶ. ಅವ್ಯಾಕೃತ ಆಕಾಶ ಅಂದ್ರೆ ಎಲ್ಲೆಡೆನು ಯಾವತ್ತೂ ಇರುವಂತದ್ದು ನಾಶರಹಿತವಾದ ಆಕಾಶ, ಸ್ಪೇಸ್ ದ ರಿಯಲ್ ಸ್ಪೇಸ್ ಅಂತ ಹೇಳ್ತೀವಲ್ಲ, ಈ ಆಕಾಶ ಪ್ರಯಕಾಲದಲ್ಲಿ ಸೂಕ್ಷ್ಮ ಇದೆಲ್ಲ ಆಗಿ ಹೋಗುತ್ತೆ, ಆ ಯಾವತ್ತೂ ಎಂದೆಂದು ಇರುವಂತ ಆಕಾಶ ಅವ್ಯಾಕೃತ ಆಕಾಶ ಅಂತ ಕರಿತೀವಿ. ಆಮೇಲೆ ಮಹಾಕಾಲ, ಮಹಾಕಾಲ ಅಂದ್ರೆ ದ ಟೈಮ್ ಆಸ್ ಅ ಹೋಲ್. ಇವಾಗ ಒಂದು ಮಂಡೇ ಹೋಯ್ತು, ಟ್ಯೂಸ್ಡೆ ಹೋಯ್ತು, ಇವಾಗ ವೆನ್ಸ್ಡೇ ಬರುತ್ತೆ, ಇದೆಲ್ಲ ಈ ಕಾಲದ ಅಂಶಗಳು, ಆ ಬೆಳಗಿನ 8 ಗಂಟೆ ಮಧ್ಯಾಹ್ನ 1 ಗಂಟೆ ಇದೆಲ್ಲ ಹೋಗುತ್ತೆ. ಬಟ್ ಕಾಲ ಆಸ್ ಅ ಹೋಲ್, ಟೈಮ್ ಆಸ್ ಅ ಹೋಲ್, ಅದಕ್ಕೆ ಮಹಾಕಾಲ ಅಂತ ಕರೀತಾರೆ. ಇವ್ರು ಹೇಳ್ತಾರ ಅವ್ಯಾಕೃತ ಆಕಾಶ ಮಹಾಕಾಲಾದಿ ಪೂರ್ಣನಾದ ಪ್ರಯುಕ್ತ. ಸೊ ಎಲ್ಲಾ ಕಡೆನೂ ಭಗವಂತ ಇದ್ದ, ಇದು ನಮ್ಗೆ ಗೊತ್ತಿದೆ. ವ್ಯಾಪ್ತಿ ಸಂಧಿಯಲ್ಲಿ ನೋಡಿದ್ದೀವಿ ಕೇಳಿದ್ದೀವಿ. ಇದ್ರೂ ತಿರ್ಗಾ ಹೇಳುವ ಉದ್ದೇಶ ಏನಂದ್ರೆ ಬರೀ ನಾವು ಕೇಳೋದು ಹೇಳೋದು ಮಾತ್ರ ಅಲ್ಲ, ಆ ಒಂದು ಚಿಂತನೆ ಬರಬೇಕು. ಯಾಕೆಂದ್ರೆ ಇದು ಮಂತ್ರ ಭಾಗ ಸುಳಾದಿ. ಮಂತ್ರ ಅಂದ್ರೆ ಮನನಾತ್ರಾಯತಿ, ಇದನ್ನ ನೀವು ಅರ್ಥ ತಿಳ್ಕೊಳ್ಳೇಬೇಕು ಅಂತ ಆಚಾರ್ಯರು ಗೀತಾ ಭಾಷೆಯಲ್ಲಿ ಹೇಳಿದ್ದಾರೆ. ಯಾಕೆ ಅಂದ್ರೆ ಅರ್ಥ ಮಂತ್ರ ಅಂಬೋ ಶಬ್ದಕ್ಕೆ ಅದೇ ಅರ್ಥ ರೀ ಅಂತ ಹೇಳ್ತಾರೆ. ಮನನ ಮಾಡುವ ಮೂಲಕವಾಗ ರಕ್ಷಣೆ ಮಾಡ್ತಾನೆ, ಅದಕ್ಕೆ ಮಂತ್ರ. ಆ ಮನನ ಮಾಡಬೇಕು, ಬರೀ ಬಾಯಿಂದ ಹೇಳೋದು ಬರಲು ಎಣಿಸೋದಲ್ಲ, ಒಂದ್ ಅರ್ಥ ತಿಳ್ಕೋಬೇಕು, ಮನನ ಮಾಡಬೇಕು ಅಂತ. ಅದಕ್ಕೆ ಇವ್ರು ಹೇಳ್ತಾರೆ ಇವನು ಬಂದು ಪೂರ್ಣನಾದ ಪ್ರಯುಕ್ತ ಏನ್ ಪೂರ್ಣಾದ ಪ್ರಯುಕ್ತ ಶ್ವೇತ ದೀಪಗತ ವಾಸುದೇವನನ್ನ ಎಲ್ಲಾ ಕಡೆನೂ ಇವನೇ ಅಲ್ಲಿ ಇದಾನಕ್ಕೋಸ್ಕರ ಮೋಕ್ಷ ಕೊಡುವಂತ ಶ್ವೇತ ದೀಪ ವಾಸುದೇವನಾದದಂದ್ರ ಅವನನ್ನ ಅಂಶವನ್ನು ತೆಗೆದು ಅಂತ ಹೇಳ್ತಾ ಇದ್ದಾರೆ. ಇದನ್ನ ವಿವರ ಮಾಡ್ತಾರೆ ಈ ಸುಳಾದಿಯಲ್ಲಿ ಬರುತ್ತೆ, ಮುಂದೆ ಬರುತ್ತೆ. ಅಂದ್ರೆ ಆ ವಾಸುದೇವ ಅಲ್ಲಿ ಇದಾನಲ್ಲ, ವಾಸುದೇವನನ್ನ ಇಲ್ಲಿ ತಂದು ಇಡಬೇಕು ಅಂತ ಇವಾಗ ನೋಡ್ತಾ ಇದೀವಲ್ಲ ನಾವು. ಆ ಶ್ವೇತ ದೀಪ ವಾಸಿ ವಾಸುದೇವ ಅಂತ ಹೇಳಿ, ಸೊ ಆ ವಾಸುದೇವನ್ನ ಹಾಗೆ ತಕೊಂಡ್ ಬಂದು ಇಲ್ಲಿ ಇಳಿ ಇಡಿ ಅಂತ ಹೇಳ್ತಾ ಇಲ್ಲ. ಅಲ್ಲಿಂದ ವಾಸುದೇವ ಇಲ್ಲಿ ಬಂದ್ಬಿಟ್ರ ಅಲ್ಲಿ ಏನಾಗ್ತಾನೆ? ಅದಕ್ಕೆ ಹೇಳ್ತಾರೆ ಅವ್ರು ಪೂರ್ಣ ಎಲ್ಲಾ ಕಡೆನು ಇದ್ದಾನೆ. ಆದ ಕಾರಣದಿಂದ ಒಂದು ಅಂಶ ಚಿಂತನೆ ಮಾಡೋವಾಗ ಭಗವಂತ ವ್ಯಕ್ತ ಆಗ್ತಾನೆ, ಪ್ರಸನ್ನ ಆಗ್ತಾನೆ ಅಂಬೋದ ತಾತ್ಪರ್ಯ ಏನು ಅಂದ್ರೆ ಒಂದು ರೂಪದಿಂದ ಹುಟ್ಟುತ್ತಾನಂದ್ರೆ ವ್ಯಕ್ತ ಆಗ್ತಾನೆ, ವ್ಯಕ್ತ ಆಗ್ತಾನಂದ್ರೆ ಆ ಒಂದು ಪ್ರಯೋಜನ ನಮಗೆ ಸಿಕ್ಕತ್ತ ಅಂಬುದು ತಾತ್ಪರ್ಯ. ಇದು ಫಿಗರೇಟಿವ್ಲಿ ಅದು ಹೇಳ್ತಾ ಇದ್ದಾರೆ. ಒಂದು ಅಂಶ ಆ ವಾಸುದೇವನಲ್ಲಿ ನಾವೇ ನೋಡ್ತಾ ಬಂದಿದ್ದೇವೆ, ಒಂದು ರೂಪದೊಳ ಅನಂತ ರೂಪ ಅನಂತ ಗುಣ ಅನಂತ ಎಲ್ಲ. ಸೊ ಆ ಒಂದು ರೂಪ ತಗೊಳ್ಳಿ, ಆ ಪೂರ್ಣನದ ಪೂರ್ಣವಿಧಮ್ ಅಂತ ಹೇಳುವಾಗ ಆ ವಾಸುದೇವನಿಂದ ಒಂದು ಅಂಶ ಬರುತ್ತೆ. ಒಂದು ಅಂಶ ತಗೊಂಡು ಆ ಅಂಶವೇ ಪೂರ್ಣನೇ. ಸೊ ಹಾಗೆ ಬರುತ್ತೆ ಅಂತ ಚಿಂತನೆ ಹೇಳ್ತಾರ ಅವರು. ಪೂರ್ಣನಾದ ಪ್ರಯುಕ್ತ ಶ್ವೇತ ದೀಪಗತ ವಾಸುದೇವನು ಅಂಶವನ್ನು ತೆಗೆದು, ಚಿಂತನೆ ಅಲ್ಲಿಂದ ಒಂದು ಅಂಶದಿಂದ ಎಲ್ಲಾ ವೈಕುಂಠ ಇದೆ ಅಂತ ತಿಳ್ಕೋಬೇಡಿ. ಅದು ನಮ್ಮ ಒಳಗೆ ದೇವರಿದಾನಲ್ಲ, ಅಂತರ್ಯಾಮಿಯಾಗಿ ದೇವರಿದಾನಲ್ಲ, ಅವನು ಪೂರ್ಣಾಗಿದ್ದಾನಲ್ಲ, ಅವನಲ್ಲಿ ಎಲ್ಲವೂ ಇದಲ್ಲ, ಅಲ್ಲೇ ವೈಕುಂಠವೂ ಇದಲ್ಲ. ಸೊ ಎಲ್ಲಾ ಒಂದು ವೈಕುಂಠ ಚಿಂತನೆ ಬ್ರಹ್ಮಾಂಡ ಅಲ್ಲಿ ಮೇಲೆ ಅದು ಬೇಡ, ಇದು ಒಳಗೇನೆ ಇದೆ, ಅವನೆಲ್ಲ ಇದೆ. ಅದನ್ನ ತಕ್ಕೊಂಡು ಅಲ್ಲಿಂದ ಅಂಶವನ್ನು ತೆಗೆದು ಪ್ರಾಣಾಂತರ್ಯಾಮಿಯಲ್ಲಿ ಕೂಡಿಸಿ, ಅಂದ್ರೆ ಆ ಅಂಶ ವಾಸುದೇವ ಮೋಕ್ಷದಲ್ಲಿ ಇದ್ದಾನೆ, ಈ ಸಂಸಾರದಲ್ಲಿ ನಮ್ಗೆ ಕೆಲಸ ಮಾಡಿಸೋನು ಮುಖ್ಯ ಪ್ರಾಣ. ಸೊ ಅವನಲ್ಲಿ ಒಂದು ಅಂತರ್ಯಾಮಿ ಇದ್ದಾನೆ ಅಲ್ವಾ, ಅವನು ಕಾರ್ಯ ಮಾಡ್ಬೇಕು ಅಂದ್ರೆ ಅವನಿಗೆ ಸ್ವತಂತ್ರ ಇಲ್ಲ. ಈ ಹಂಸಮಂತ್ರ ಜಪ ಮಾಡೋ ಸ್ವತಂತ್ರ ಅವನಿಗೆ ಇಲ್ಲ. ಅವನಲ್ಲಿ ಒಂದು ಅಂತರ್ಯಾಮಿ ಬಿಂಬ ಅಂತ ಹೇಳ್ತಿಲ್ಲ, ಬಿಂಬ ಇದಲ್ಲ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ದೇವರು ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ನಾವು ಹೇಳುವಾಗ ಇದು ಚಿಂತನೆ ಸ್ವಲ್ಪ ಮಾಡ್ಲಕ್ಕೆ ನಮ್ಗೆ ಹೇಳಿಕೊಡ್ತಾ ಇದ್ದಾರೆ. ಆ ಒಂದು ವಾಸುದೇವನಿಂದ ಒಂದು ಹೊರಟು ಅಂಶವನ್ನ ಈ ಭಾರತೀಯ ರಮಣ ಮುಖ್ಯ ಪ್ರಾಣನಲ್ಲಿ ಇರುವಂತ ಬಿಂಬ, ಆ ಬಿಂಬನ ಆ ವಾಸುದೇವನನ್ನ ಮೊಟ್ಟ ಮೊದಲು ಲಕ್ಷ್ಮೀ ಸಹಿತವಾದಂತ ವಾಸುದೇವನೇ ಅವನು. ವಾಸುದೇವ ಮಾಯಾಪತಿ ವಾಸುದೇವನನ್ನ ಬಂದು ಆ ಒಂದು ಮುಖ್ಯ ಪ್ರಾಣರಲ್ಲಿ ಪ್ರೇರಣೆ ಅವ್ರು ಮಾಡಬೇಕಲ್ಲ. ಸೊ ಅಲ್ಲಿ ಮುಖ್ಯ ಪ್ರಾಣರನ್ನ ಪ್ರೇರಣೆ ಮಾಡೋದು ಆ ಮುಖ್ಯ ಪ್ರಾಣನಲ್ಲಿ ಇರುವಂತ ಬಿಂಬ, ಅಲ್ಲಿ ಬಂದು ಕೂಡಿಸಿ ಅಂತ ಹೇಳ್ತಾ ಇದ್ದ. ಕೂಡಿಸಿದ ಮೇಲೆ ಏನ್ ಮಾಡ್ಬೇಕು? ಆ ಅಂಶವನ್ನು ಕೂಡಿಸಿದ ಮೇಲೆ ಕೂತ್ಕೊಂಡ್ ಬಿಟ್ಟ. ಅಲ್ಲಿಂದ ವಾಸ್ಯವನ್ನ ಕರೆದು, ಮಾಯಾವತ್ಪತಿ ವಾಸ್ಯವನ್ನ ಕರೆದು, ನಮ್ಮ ಮುಖ್ಯ ಪ್ರಾಣ ಏನೋ ಒಂದು ಒಂದು ನಮ್ಗೆ ಮುಖ್ಯ ಪ್ರಾಣರು ಅಂತ ಒಂದು ಇರುತ್ತೋ ಅವ್ರಿಗೆ ಒಂದು ಸ್ವರೂಪದಲ್ಲಿ ಒಂದು ಅಂತರ್ಯಾಮಿ ಇದೆಲ್ಲ, ಅಲ್ಲಿ ಬಂದು ಕೂಡಿಸ್ಬೇಕು. ಕೂಡಿಸ್ಬೇಕು ಅಂದ್ರೆ ಅವರು ಇವರು ಒಂದೇ ಅಂಬೋ ಚಿಂತನೆ. ಕೂಡಿಸ್ಬೇಕು ಅಂದ್ರೆ ಅವ್ರನ್ನ ಬಂದು ಇವ್ರ ಒಳಗೆ ಹಾಕಬೇಕು ಅಂತ ಚಿಂತನೆ ಅಲ್ಲ, ಒಂದೇ ಅಂಬೋ ಆ ಭಾವನೆ, ಭಗವಂತ ರೂಪಕ್ಕೆ ಭೇದ ಇಲ್ಲ ಅಂಬೋ ಚಿಂತನೆ, ಭಗವಂತನಲ್ಲಿ ಅಭೇದವನ್ನ ನೋಡೋ ಚಿಂತನೆ ಇದು. ಕೂಡಿಸಿ ಆಮೇಲೆ ಅಲ್ಲಿಂದ ಏನಾಗತ್ತೆ ನೆಕ್ಸ್ಟ್ ಲೆವೆಲ್ ಏನಾಗತ್ತೆ ನಮ್ಗೆ?
ಮುಖ್ಯ ಪ್ರಾಣ ನಮ್ಗೆ ಪ್ರೇರಣೆ ಮಾಡೋದು ಅಲ್ವಾ, ಅವರೇ ನಮ್ಗೆ ಮೂಲ ಗುರುಗಳು. ಸೊ ಆ ಒಂದು ಅಂಶ ಅಲ್ಲಿಂದ ತೆಗೆದು ಬರಬೇಕು. ಆ ಅಂಶವನ್ನು ಪರಮ ಗುರುಗಳಂತ ಅಂತರ್ಗತ ನಲ್ಲಿ ಕೂಡಿಸಿ, ಪರಮ ಗುರುಗಳ ಅಂತರ್ಗತನಲ್ಲಿ ಕೂಡಿಸಿ. ಪರಮ ಗುರುಗಳು ಅಂತ ಬಂದಿದೆ ಮುಖ್ಯ ಪ್ರಾಣರಾದ ಮೇಲೆ. ಪರಮ ಗುರುಗಳು ಅಂದ್ರೆ ಎಲ್ಲರೂ ದೇವತೆಗಳೇ ಆಗ್ತಾರೆ. ಪರಮ ಗುರುಗಳು ನಮ್ಗೆ ಎಲ್ಲರೂ ದೇವತೆಗಳು, ಎಲ್ಲಾ ಕಡೆನೂ ಇರುವಂತ ದೇವತೆಗಳು ಪರಮ ಗುರುಗಳು. ಎಲ್ಲಿಂದ ಚಿಂತನೆ ಮಾಡೋದು? ಟೈಮ್ ಇದ್ರೆ ಎಲ್ಲೋ ಮಾಡಿ, ಟೈಮ್ ಇಲ್ಲವಾ? ಕೊನೆಯಲ್ಲಿ ಉಮಾ ಮಹೇಶ್ವರನ್ನ ಇಟ್ಟುಕೊಳ್ಳಿ. ಉಮಾ ಸೂರ್ಯ, ಯಾಕೆಂದ್ರೆ ಸೂರ್ಯನಿಂದ ಶುರು ಮಾಡೋಣ. ಬಿಕಾಸ್ ಅದನ್ನೇ ನೋಡ್ತೀವಿ, ಬಿಕಾಸ್ ಪ್ರಾತಯೋಗ ಅಂತ ಕರೆದಿದ್ದಾರೆ. ಇದು ಒಂದು ಪ್ರಾತಯೋಗ ಅಂತ ಕರೆದಿದ್ದಾರೆ. ಸೂರ್ಯ ಉರಿ ಆಗುವಾಗ ನಮ್ಗೆ ಪ್ರಾಣ ಬಂತಲ್ಲ ಇವಾಗ, ಯಾಕೆಂದ್ರೆ ನಾವು ಮಲ್ಕೊಂಡಾಗೆ ತಿರುಗಾ ಹೇಳ್ತೀವಿ ಎಂಬ ಗ್ಯಾರಂಟಿ ಇಲ್ಲ, ಹಾಗೇ ಹೊರತಾಗ್ಬೋದು ಈ ದೇಹ ಬಿಟ್ಟು. ತಿರುಗಾ ಬಂದಿದ್ದೀವಲ್ಲ, ಬರ್ಲಿಕ್ಕೆ ಸೂರ್ಯ ಬರ್ತಾನಲ್ಲ, ಆವಾಗ ಸೂರ್ಯ ಕಾಣಿಸುತ್ತ ಕಾಣಿಸುವಂತ ದೇವರ ದರ್ಶನ. ಉಡುಪಿಗೆ ಹೋಗಿ ಕೃಷ್ಣನ ನೋಡ್ಲಿಕ್ಕೆ ಕ್ಯೂಲಿ ನಿಂತು ದರ್ಶನ ಮಾಡ್ತೀವಿ. ಇದು ಹಾಗೆ ಕಾಣಿಸ್ತಾ ಇದ್ದಾನೆ, ಇಲ್ಲಿ ರಶ್ ಇಲ್ಲ, ವೇಟಿಂಗ್ ಇಲ್ಲ, ಕಾಣಿಸ್ತಾ ಇದ್ದಾನಲ್ಲ, ಸೇಮ್ ತಾನೆ, ಅದು ಒಂದು ಪ್ರತಿಮಾ ತಾನೆ ಆ ಸೂರ್ಯನಲ್ಲಿ. ಇಲ್ಲಿ ಸೂರ್ಯನಲ್ಲಿ ನಮ್ಗೆ ಹಂಸ ಮಂತ್ರ ಹೇಗೆ ಕೂಡತ್ತೆ ಅಂದ್ರೆ, ಅದಕ್ಕೇನು ಭಾರತದ ಭಾಗವತದಲ್ಲಿ ಪಂಚಮಸ್ಕಂದ ಭಾಗವತದಲ್ಲಿ ಭರತ ಚಕ್ರವರ್ತಿಗಳು ಅಂದ್ರೆ ವೃಷಭನ ಪುತ್ರನಾಗಿ ಬಂದ್ರಲ್ಲ ಆ ಭರತ, ಆಫ್ಟರ್ ಹುಮ್ ಅವರ್ ಕಂಟ್ರಿ ಭರತ ವರ್ಷ ಭರತ ಕಂಡ ಇದೆಲ್ಲ ಹೆಸರು ಬಂದಿದೆ. ಆ ಭರತ ಹೇಗೆ ಮಾಡಿದ್ದ ಆ ಒಂದು ಅಂತ ಹೇಳುವಾಗ, ಅವನು ಎಲ್ಲವನ್ನು ತನ್ನ ಮಕ್ಕಳಿಗೆ ಕೊಟ್ಟು ಬಿಟ್ಟು ಏನ್ ಮಾಡ್ತಾನಂದ್ರೆ, ಆ ಒಂದು ಗಂಡಕಿ ತೀರಕ್ಕೆ ಹೋಗ್ತಾನೆ. ಶಾಲಗ್ರಾಮ ಕ್ಷೇತ್ರ ಅಂತ ಹೇಳ್ತಾರಲ್ಲಿ, ಆ ಗಂಡಕಿ ಪುಲಸ್ಯನ ಆಶ್ರಮ ಹತ್ರ ಹೋಗಿ ಅಲ್ಲಿ ಆ ಎದ್ದಾಗೆ ಸೂರ್ಯನನ್ನ ನೋಡ್ತಾರಂತೆ. ಆ ಸೂರ್ಯನಲ್ಲಿ ಅದು ಬರುತ್ತೆ ಕೊನೆಯಲ್ಲಿ. ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಅಂದ್ರೆ, ಐದನೇ ಸ್ಕಂದದಲ್ಲಿ, ಐದನೇ ಸ್ಕಂದ ಭಾಗವತದಲ್ಲಿ ಏಳನೇ ಅಧ್ಯಾಯ ಕೊನೆಯಲ್ಲಿ, ಲಾಸ್ಟ್ ವೆರಿ ಲಾಸ್ಟ್ ಶ್ಲೋಕದಲ್ಲಿ ಬರುತ್ತೆ ಇದು. ಅಲ್ಲಿ ಹೇಳುವಾಗ ಅಲ್ಲಿ ಅವರು ಸೂರ್ಯನಲ್ಲಿ ಇರುವಂತ ಹಂಸಮೂರ್ತಿಯನ್ನ ನೋಡಿ ಜಪ ಮಾಡ್ತಾರಂತ ಅವರು ಅಂತ. ಅಲ್ಲಿ ಹಂಸರ ದರ್ಶನ ಅಲ್ಲಿ ಬಂದಿದೆ, ಅಲ್ಲಿ ಅವನಿಗೆ ಕೊಟ್ಟಿದ್ದಾನೆ. ಸೊ ಹೀಗೆ ಸೂರ್ಯನಲ್ಲಿ ಅವ್ರು ಮಾಡಿದ್ದಾರೆ ಈ ಹಂಸರೂಪವನ್ನ ರಚನೆ ಮಾಡಿದ್ದಾರಂತೆ. ಸೊ ನಮ್ಗೆ ನಾವು ಹೇಳುವಾಗ ಆ ಸೂರ್ಯನಲ್ಲಿ ಒಂದು ರೂಪದಲ್ಲಿ ಅನಂತ ರೂಪ ಇದ್ದ, ಒಂದು ಹಂಸ ರೂಪದಿಂದ ಅವನು ಈ ಕೆಲಸವನ್ನ ಮಾಡ್ತಾನಂತ ತಿಳ್ಕೊಳ್ಳೋಣ. ಸೊ ಈ ಹಂಸ ರೂಪವನ್ನ ನೋಡಿದ್ದಾರೆ ಅಂತ ಬರುತ್ತೆ, ಅದನ್ನೇ ಇಲ್ಲಿ ಹೇಳ್ತಾರೆ. ಆ ಒಂದು ಅಂಶವನ್ನು ತೆಗೆದು ಸೂರ್ಯನಲ್ಲಿ, ಸೂರ್ಯ ನಮ್ಗೆ ಕಾಣಿಸುವಂತ ಫಸ್ಟ್ ಪ್ರತೀಕ, ದ್ಯೋತವಾದ ಪ್ರತೀಕ. ಆ ಸೂರ್ಯನಿಂದ ಮೇಲೆ ಇರುವಂತ ಕಕ್ಷ, ಹನ್ನೆರಡನೇ ಕಕ್ಷದಿಂದ ಮೇಲೆ ಹೋಗಿ 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 ಆ ಒಂದು ಮೇಲೆ ಹೋಗ್ತಾ ಹೋಗ್ತಾ ಆ ದಿಕ್ಕಿಗೆ, ದಿಕ್ ಪ್ರದಕ್ಷಿಣ, ದಿಕ್ ವಲಯ ಪ್ರದಕ್ಷಿಣ ಬರ್ತಾ ಬರ್ತಾ ದಿಕ್ಕಾಭಿಮಾನಿ ದೇವತೆಗಳ ಬರ್ತಾ ಬರ್ತಾ ಆ ಕೊನೆಯಲ್ಲಿ ಉಮಾಮಹೇಶ್ವರರು ಬರ್ತಾರೆ. ಈಶಾನ್ಯಕ್ಕೆ ಉಮಾಮಹೇಶ್ವರರು ಬಂದಾಗ ಆ ಉಮಾಮಹೇಶ್ವರನ ತಕ್ಕೊಳ್ಳೋದು ಅಷ್ಟು ತನಕ. ಅವರನ್ನ ನಾವು ಇಲ್ಲಿ ಏನಂತ ಇಟ್ಟುಕೊಂಡಿದ್ದೀವಿ, ಇಲ್ಲಿ ಪರಮ ಗುರುಗಳ ಅಂತರ್ಗತನಲ್ಲಿ, ಪರಮ ಗುರುಗಳ ಅಂತರ್ಗತನಲ್ಲಿ ನಲ್ಲಿ ಕೂಡಿಸಿ ಅಂದ್ರೆ, ಅಲ್ಲಿಂದ ಬಂದ ಆ ಒಂದು ಮುಖ್ಯ ಪ್ರಾಣರಲ್ಲಿ ಇರುವಂತ ಆ ರೂಪವನ್ನ ಒಂದು ಅಂಶದಿಂದ ಅವರು ಮುಖ್ಯ ಪ್ರಾಣರು ಪ್ರೇರೇಪಿ ಯಾರನ್ನ ಪ್ರೇರಣೆ ಮಾಡ್ತಾರೆ, ನೆಕ್ಸ್ಟ್ ಲೆವೆಲ್ಲಿ ಬರುವಂತ ಈ ಒಂದು ರುದ್ರದೇವರಿಗೆ ಪ್ರೇರಣೆ ಮಾಡ್ತಾರೆ. ಮತ್ತು ಗರುಡಶೇಷರಿಗೆ ಪ್ರೇರಣೆ ಮಾಡೋದಿಲ್ಲ ಅಂದ್ರೆ ಅವರು ಇದ್ದಾರೆ. ರುದ್ರದೇವರ ಪ್ರೇರಣೆ ಅಂತ ನಾವು ಯಾಕೆ ತಕೊಳ್ತೀವಿ ಅಂದ್ರೆ, ಈ ಒಂದು ಅನ್ನಮಯ ಶರೀರಕ್ಕೆ ಅಭಿಮಾನಿ ಮುಖ್ಯತಃ ಅವರೇ. ಈ ದೇಹದಿಂದ ಮಾಡ್ತಾ ಇದೀವಿ, ಸ್ಥೂಲ ದೇಹದಿಂದ, ಇದಕ್ಕೆ ರುದ್ರದೇವರು ಬರಲೇಬೇಕು, ಮನಸ್ಸು ಕೊಡ್ಲೇಬೇಕಲ್ಲ ಅವರು. ಸೊ ರುದ್ರದೇವರಲ್ಲಿ ತಂದು ನಿಲ್ಸೋದು ದೊಡ್ಡ ಶೇಷರು ಇಟ್ಟುಕೊಳ್ಳಿ. ಸೊ ಹಾಗೆ ಅಲ್ಲಿ ಆ ಬಿಂಬನಲ್ಲಿ ಅವರಿಗೆ ಪ್ರೇರಣೆ ಕೊಡ್ತಾ ಇದ್ದಾನಲ್ಲ, ಮುಖ್ಯ ಪ್ರಾಣ ಪ್ರೇರಣೆ ಕೊಡ್ತಾನೆ ಅಂತ ನಾವು ಹೇಳ್ತಾ ಇದೀವಲ್ಲ, ಅವಾಗ ಏನ್ ಚಿಂತನೆ ಬರಬೇಕು? ಮುಖ್ಯ ಪ್ರಾಣನಲ್ಲಿ ಇರುವಂತ ಆ ರೂಪ ಪ್ರೇರಣೆ ಕೊಡುತ್ತ, ಆ ರೂಪವನ್ನ ಇವರಲ್ಲಿ ಇರುವಂತ ಆ ಭಗವಂತನ ಒಂದೇ ಅಂತ ಕೂಡಿಸಿ, ಅಷ್ಟು ತನಕ ಬಂತು. ಆಮೇಲೆ ಆ ಅಂಶವನ್ನ ಕೂಡಿಸಿ ಆಮೇಲೆ ಸ್ವಗುರುಗಳ ಬಿಂಬನಲ್ಲಿ ಐಕ್ಯ ಚಿಂತಿಸಿ, ಸ್ವಗುರುಗಳ ಬಿಂಬನಲ್ಲಿ ದೇವತೆಗಳೆಲ್ಲ ಆಯ್ತು, ದೇವತೆಗಳೆಲ್ಲ ಹೇಳಾಯ್ತು ನಾವು. ಆಮೇಲೆ ಸ್ವಗುರುಗಳು ಅಂತ ಅರ್ಥ, ಸ್ವಗುರುಗಳು ಅಂದ್ರೆ ಆ ಒಂದು ಸ್ವಗುರುಗಳು ಅಂದ್ರೆ ವೇದ ಅದು ಸ್ವಗುರುಗಳು ಅಂದ್ರೆ ನಾವು ಹೇಗೆ ಬೇಕಾದ್ ನೋಡಬಹುದು. ಆ ಹರಿಕಥಾಂಸಾರದಲ್ಲಿ ಬಂದ ಕ್ರಮದಲ್ಲೇ ನೋಡ್ಬೇಕಂದ್ರೆ ವೇದ ವ್ಯಾಸರು ಸ್ವ ಅಂದ್ರೆ ಭಗವಂತನ ಆಗ್ತಾನೆ, ಗುರು ರೂಪದಲ್ಲಿ ಬಂದಿದ್ದಾನೆ ವೇದವ್ಯಾಸರಾಗೆ ಗುರು ರೂಪದಲ್ಲಿ ಬಂದಿದ್ದಾರೆ ಅವರು ನಮಗೆ. ಸ್ವ ಅಂದ್ರೆ ವೇದವ್ಯಾಸರು ಅಂತ ತಕೊಂಡು ಅಲ್ಲಿಂದ ನಮ್ಮ ಮಧ್ವಾಚಾರ್ಯರು ಆ ಗುರು ಪರಂಪರೆ ಎಲ್ಲ ನಮ್ಮ ಸ್ವಗುರುಗಳು, ನಮ್ಮ ನಮ್ಮ ಗುರುಗಳು, ಗುರು ಪರಂಪರೆ ಅವರ ಗ್ರಂಥವನ್ನ ತಾನೆ ನಾವು ಮುಟ್ಟಿ ಓದ್ತಾ ಇದ್ದೀವಿ. ಸೊ ಅವರೆಲ್ಲ ನಮ್ಗೆ ಕಣ್ಣು ಮುಂದೆ ಇರುವಂತ ಗುರುಗಳು ಅಂದ್ರೆ ಏನು ಅಂದ್ರೆ, ಇವಾಗ ಹರಿಕಥಾಂಸಾರ ಪುಸ್ತಕ ಇಟ್ಕೊಂಡಿದ್ದೀನಿ, ವಿಜಯದಾಸ ಸುಲಾದಿ ಪುಸ್ತಕ ಇಟ್ಟುಕೊಂಡಿದ್ದೀನಿ. ಸೊ ನಮ್ಗೆ ಉಪದೇಶ ಮಾಡ್ತಾ ಇದ್ದಾರೆ ಈ ಗುರುಗಳು, ಮತ್ತು ನಮ್ಮ ನಮ್ಮ ಈವಾಗ ಇರುವಂತ ಜೀವನದಲ್ಲಿ ನಮ್ಗೆ ಹೇಳಿಕೊಡುವರ ಗುರುಗಳು ಅವ್ರನ್ನ ಇಟ್ಟುಕೊಳ್ಳೋದು. ಸೊ ಅಲ್ಲಿ ಕೂಡಿಸಿ, ಬಿಕಾಸ್ ಅವ್ರಿಗೆ ಪ್ರೇರಣೆ ಬರಬೇಕಲ್ಲ, ಅವ್ರ ಬಾಯಿಂದ ನಮ್ಗೆ ಬರಬೇಕಲ್ಲ. ಸೊ ಬರುತ್ತೆ ಅಂದ್ರೆ ಯಾವಾಗ ಎಲ್ಲಿ ಎಲ್ಲಿ ಗುರು ಶಿಷ್ಯ ಎಲ್ಲಿ ಬಂದ್ರೂ ಅಲ್ಲಿ ಈ ವೇದವ್ಯಾಸರು ಇವರೆಲ್ಲ ಇವರ ಮೂಲಕವಾಗಿ ಅದಕ್ಕೆ ಗುರುಗಳ ಅದಕ್ಕೆ ಇಷ್ಟು ಅರ್ಥವೂ ಒಳಗೊಂಡದೇ ಗುರುಗಳ ಕರುಣದಿಂದ ಅಂತ. ಗುರುಗಳ ಎಷ್ಟು ತಪ್ಪುಗಳು ನಾವು ಮಾಡಿದ್ರು ಇಷ್ಟು ಗುರುಗಳು ಕರುಣದಿಂದ ನಮ್ಮ ಬಾಯಿಂದ ನುಡಿಸ್ತಾರೆ, ನಮ್ಮ ಕಿವಿಯಿಂದ ಕೇಳಿಸುವಂತೆ ಮನಸ್ಸಲ್ಲಿ ನಿಲ್ಲುವಂತೆ ಮಾಡಿ ಕಾಲ ಕಾಲಕ್ಕೆ ಅದು ಅನುಷ್ಠಾನ ಮಾಡುವಂತೇನು ಮಾಡ್ತಾರಂದ್ರೆ ಅದು ಗುರುಗಳ ಕರುಣೆ ಅಂತ ಆಗುತ್ತೆ. ಅದನ್ನ ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿ. ಬಿಂಬನೆ ಸ್ವಗುರುಗಳ ಬಿಂಬನಲ್ಲಿ ಐಕ್ಯ ಚಿಂತಿಸಿ, ಗುರುಗಳ ಬಿಂಬನಲ್ಲಿ ಐಕ್ಯ ಚಿಂತಿಸಿ ಆ ಬಿಂಬನನ್ನು ಸ್ವಬಿಂಬನಲ್ಲಿ ಐಕ್ಯ ಚಿಂತಿಸಿದರೆ, ಅಂದ್ರೆ ಗುರುಗಳ ಬಿಂಬನಲ್ಲಿ ಐಕ್ಯ ಚಿಂತಿಸಿ ಆಮೇಲೆ ಅಲ್ಲಿಂದ ಅದೇ ಅವರಲ್ಲಿ ಅಂತರ್ಯಾಮಿ ಆಗಿರುವಂತ ಅದೇ ನಮ್ಮ ಬಿಂಬ ಇದು ನಾನು, ನನಗೆ ಬುದ್ಧಿ ಬರಬೇಕಲ್ಲ ಕೊನೆಯ ಎಂಡ್ಲಿ ನನ್ನ ಇದರಿಂದ ಒಂದು ಒಂದು ಕಿಂಚಿತ್ತು ಒಂದು ಧ್ಯಾನ ಎಲ್ಲ ಕೊಟ್ಟು ನಮ್ಮ ಮೂಲಕವಾಗಿ ಮಾಡ್ತಾರಲ್ಲ. ಸೊ ನಮ್ಮ ಬಿಂಬ, ಅದಕ್ಕೆ ನಮ್ಮ ಬಿಂಬ ನಮ್ಗೆ ಕೋಆಪರೇಟ್ ಮಾಡಿದ್ರೆ ತಾನೆ ನಮ್ಗೆ ಆ ಚಿಂತನೆ ಬರಬೇಕು, ನಮ್ಮ ಕೈಗೆ ಬರಬೇಕು, ತಲೆಗೆ ಬರಬೇಕು. ಇದು ಕೊಡೋದು ನಮ್ಮ ನಮ್ಮ ಬಿಂಬ ರೂಪಿ ನಮ್ಮ ಬಿಂಬ ಅಲ್ಲಿ ತಂದು ನಿಲ್ಲಿಸಿ ಅಂತ ಅದು ಹೇಳ್ತಾರೆ. ಬಿಂಬನಲ್ಲಿ ಐಕ್ಯ ಚಿಂತಿಸಿದರೆ ಏನಾಗತ್ತ, ಜಪ ಮಾಡಿದ ಫಲ ಬರುವುದು ಅಂತ ಹೇಳ್ತಾರೆ. ಜಪ ಮಾಡೋ ಫಲ ಹೀಗೆ ಮಾಡಿದ್ರೆ ಆ ಜಪ ಮಾಡೋ ಫಲ ನಮ್ಗೆ ಬರುತ್ತೆ. ಸೊ ಹೀಗೆ ಚಿಂತನೆ ಅಲ್ಲಿನ ಮೇಲಿಂದ ವಾಸುದೇವನಿಂದ. ಸೊ ಇದೆಲ್ಲ ನಮ್ಗೆ ಹೇಳಕ್ಕೆ ಟೈಮ್ ಇಲ್ಲ, ಮನಸ್ಸಲ್ಲಿ ಒಂದು ನಾವೇ ಒಂದು ಸ್ಟಿಕ್ ಪ್ಯಾಡ್ ತರ ಒಂದು ಏನೋ ಒಂದು ಹಾಕೊಂಡು ಮನಸ್ಸಲ್ಲಿ ಬೇಗ ಅದನ್ನ ನೋಡೋದು, ಈ ಗುರುಗಳನ್ನ ನೋಡಿ ಇವ್ರ ಮೂಲಕವಾಗಿ ನಮ್ಗೆ ಬಂತು ಅಂದ್ರೆ ಇದು ಕೃತಜ್ಞತೆ ಅಂತ ಹೇಳ್ತಾರೆ. ನಾವೇ ಏನೋ ನಮ್ಗೆ ಏನೋ ಮೆಮರಿ ಸ್ಕಿಲ್ ಇದೆ ನಾವೇ ಮಾಡ್ತೀವಿ ಅಂತ ಜಪ ಮಾಡಕ್ಕೆ ಹೊರಟ್ರೆ ಏನು ಆ ಜಪದಲ್ಲಿ ಬರೋದಿಲ್ಲ, ಎಲ್ಲಾ ವಿಘ್ನಗಳು ಬರುತ್ತೆ, ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಆದ ಕಾರಣದಿಂದ ಆ ಒಂದು ಕೃತಜ್ಞತೆಯನ್ನ ಸಲ್ಲಿಸೋದು ಎಲ್ಲಿ ಸಲ್ಲಿಸಬೇಕು, ಆ ಬಿಗಿನಿಂಗ್ ಇಂದ ಆ ಒಂದು ಇದನ್ನೇ ತಾರತಮ್ಯ ಪ್ರಕಾರ ಉಪಾಸನೆ ಮಾಡಬೇಕು, ತಾರತಮ್ಯ ಪ್ರಕಾರ ತಿಳಿಬೇಕು ಅಂದ್ರೆ ಇದನ್ನೇ ಹೇಳ್ತಾರೆ. ಇದನ್ನ ಇಲ್ಲಿ ವಿವರ ಮಾಡಿದ್ದು ಇವರು ಆ ಫುಟ್ ನೋಟ್ಲಿ ಈ ಒಂದು 5 ಲೈನ್ಸ್ ಒಂದು 1 2 3 4 5 ಸಿಕ್ಕದಾಗ ಒಂದು ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ, ಅದನ್ನ ಇಟ್ಟುಕೊಂಡು ಇದಕ್ಕೆ ಅರ್ಥ ನೋಡ್ತಾ ಬಂದಿದ್ದೀವಿ. ಇದು ಇದಕ್ಕೆ ಸಮ್ಮತ ನಮ್ಗೆ ಮಂಗಳಾಚರಣೆ ಸಂಧಿ ಇದೆ, ತಾರತಮ್ಯ ಕಕ್ಷ ತಾರತಮ್ಯ ಸಂಧಿ ಎಲ್ಲವೂ ನಮ್ಗೆ ಅದು ಇದೆ. ಬಟ್ ಸ್ಟಿಲ್ ಇದು ಜಸ್ಟ್ ಐ ವಾಂಟೆಡ್ ಟು ರೀಡ್, ಅದಕ್ಕೆ ಏನೋ ನಾನೇ ಏನೋ ಏನೋ ಹೇಳ್ತೀನಿ ತಿಳ್ಕೊಬೇಡಿ ಅದಕ್ಕೆ ಹೇಳಿದ್ದು. ಸೊ ಇಲ್ಲಿ ನೋಡೋಣ, ಇಲ್ಲಿ ಅದು ಸ್ವಬಿಂಬ ಅದು ನೋಡ್ತಾ ಬಂದ್ವಿ. ಶ್ವೇತದೀಪ ವಾಸಿ ವಾಸುದೇವ ಮುಖ್ಯವಾದ ಕಜ್ಯೋತ ಗುರು ಇವರಲ್ಲಿಟ್ಟು ಇವರೊಳಗೆ ಇಟ್ಟು ಆ ತರುವಾಯ ಇದನ್ನೇ ಇದು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಆ ತರುವಾಯ ತನ್ನ ಹೃದಯ ಕಮಲದಲ್ಲಿದ್ದ ಅಂದ್ರೆ ಇದು ಎಲ್ಲ ಶ್ವೇತದೀಪ ವಾಸುದೇವ ಇವನು ಮುಖ್ಯ ಪ್ರಾಣ ಕಜ್ಯೋತ ಗುರುಗಳು ಎಲ್ಲ ಪರಮ ಗುರುಗಳು ಅವರೆಲ್ಲ ಆದ ಮೇಲೆ ಗುರುಗಳು ಎಲ್ಲ ಆದ ಮೇಲೆ ಕೊನೆಯಲ್ಲಿ ನಮ್ದು ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಹಿಂದೆನ್ ಅದನ್ನ ಇಟ್ಟುಕೋಬೇಕು ಅಂತ ಅವ್ರು ಬರೆದಿದ್ದಾರೆ. ಆ ತರುವಾಯ ತನ್ನ ಹೃದಯ ಕಮಲದಲ್ಲಿದ್ದ ಶ್ರೀತರುಣೀಶನ್ನ ಧ್ಯಾನಗೈದ್ರು, ತನ್ನ ಹೃದಯ ಕಮಲದಲ್ಲಿ ಇರುವಂತ ನಮ್ಮ ಈ ಒಂದು ಹೃದಯ ಕಮಲದಲ್ಲಿ ಇರುವಂತ ಈ ಒಂದು ಸೀತರುಣೀಶನ್ನ, ಅದು ಸೀತರುಣಿ ವಲ್ಲಭನ ಅದು ಬಂತಲ್ಲ, ವಿಭೂತಿ ರೂಪ ಅದು ಬಂತಲ್ಲ, ಅದು ಸೀತರುಣಿ ಸರುಣಿ ಅಂತ ಅವಾಗ ನೋಡಿದ್ದೀವಿ. ಸರುಣಿ ಅಂತ ಯಾಕೆ ಕರೀತಾರೆ ಇಲ್ಲಿ, ಸರುಣೀಶನ್ನ ಅಂತ ಯಾಕೆ ಕರೀತಾರ, ರಮಾಪತಿಯನ್ನ ಅಂತ ಹೇಳ್ಬೋದು, ಸರುಣೀಶನ್ನ ಅಂತ ಯಾಕೆ ಸರು ಅಂದ್ರೆ ಸರು ಏನಾಗುತ್ತೆ, ಸರು ಅಂದ್ರೆ ಮೇಲಕ್ಕೆ ಹೋಗುವುದು, ಸರು ಅಂದ್ರೆ ಮೇಲಕ್ಕೆ ಮೇಲಕ್ಕೆ ಊರ್ಧ್ವಮುಖವಾಗಿ ಹೋಗುವುದು ಸರು ಆಗುತ್ತೆ. ಆ ಸರು ಮರ ಅದೆಲ್ಲ ಆದ್ರೆ ಮೇಲಕ್ಕೆ ಹೋಗ್ತ ಊರ್ಧ್ವಗತಿ. ಸೊ ನಮಗೆ ಇವಳು ಏನ್ ಮಾಡ್ಬೇಕು, ಶ್ರೀ ಶ್ರೀ ಅಂದ್ರೆ ಸತ್ವ ಅಭಿಮಾನಿ, ಸತ್ವ ರಜ ಸಮ ಇದ್ರೆ ನಾವು ಸತ್ವ ಅಭಿಮಾನಿ ನಮ್ಗೆ ಈಗ ಬೇಕಾಗಿದೆ. ಸೊ ಶ್ರೀ ಅವಳು ನಮ್ಮ ನಮ್ಮಲ್ಲಿ ಇರುವಂತ ಅವಳು ಏನ್ ಮಾಡ್ತಾಳೆ, ಅವಳು ನಮ್ಮಲ್ಲಿ ಆ ಸಾತ್ವಿಕತನ ಇದ್ರೆ ತಾನೆ ಅದನ್ನ ನಮ್ಗೆ ಮೇಲಕ್ಕೆ ಎತ್ತುತ್ತಾಳೆ, ನಮ್ಮಲ್ಲಿ ಇಲ್ಲದಿದ್ರೆ ಅವಳು ಏನು ಮಾಡಲ್ಲ. ಸೊ ಅದಕ್ಕೆ ಶ್ರೀ ತರುಣಿ ನಮ್ಮ ಅದು ಲಕ್ಷ್ಮಿ ಪ್ರಾರ್ಥನೆ, ನಮ್ಮಲ್ಲಿ ಇರುವಂತ ಸಾತ್ವಿಕತನೆಯನ್ನ ಮೇಲಕ್ಕೆ ಎತ್ತು ತರುಣಿ. ಈಶನ್ನ ಅವಳ ಈಶ, ಅವಳು ಅವಳೇ ಮಾಡ್ತಾಳ ಇಲ್ಲ, ಅವಳ ಈಶ ಅವಳ ಸ್ವಾಮಿಯನ್ನ ಧ್ಯಾನವೇ ಇದು, ಇವನನ್ನ ನಾವು ಧ್ಯಾನ ಮಾಡಬೇಕು ಅಂತ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಈತನ್ನ ಮಧ್ಯದಲ್ಲಿ ಅಂದ್ರೆ ಈತನ್ನ ಅಂದ್ರೆ ಏನರ್ಥ ಇಲ್ಲಿ ಅಂದ್ರೆ ಇಲ್ಲಿ ಹೇಳಿದ್ದಾರೆ, ಆ ತರಿವಾಯ ತನ್ನ ಹೃತ್ಕಮಲದಲ್ಲಿ ನಾವೇ ಕೂತಿದ್ದೀವಿ, ನಮ್ಮ ಹಾರ್ಟ್ ಅಂತ ಹೇಳ್ತೀವಲ್ಲ ಈ ಸ್ಥೂಲ ದೇಹದ ಹಾರ್ಟ್ ಅಲ್ಲಿ ಇದನ್ನ ತಂದಿರುವ ಇವನು ಈತ. ಇದು ನಮ್ಗೆ ವಾಟ್ ಎವರ್ ವಿ ಆರ್ ಸೀನ್, ಇದು ಅಂದ್ರೆ ನಾವು ನಾವು ನೋಡೋದು ನಮ್ಮ ಕಣ್ಣಿಗೆ ಹತ್ರ ಇರೋದು, ಕಣ್ಣಿನಿಂದ ನೋಡೋದು, ಕಣ್ಣಿನಿಂದ ನೋಡೋದು ನಾವು ಈ ಸ್ಥೂಲ ದೇಹ ಮಾತ್ರ ನೋಡ್ತಾ ಇದೀವಿ, ಈ ಹಾರ್ಟ್ ಅನ್ನ ನೋಡ್ತಾ ಇದೀವಿ, ನಮ್ಮ ಹೃದಯ ಮುಟ್ಟಿ ನೋಡ್ಕೋಬಹುದು. ಇದು ಈತು, ಇದು ಇದು ಆಗತ್ತೆ ಇದು. ಸೊ ಈತನ್ನ ಮಧ್ಯದಲ್ಲಿ ಅಂದ್ರೆ ನಮ್ಮ ಈ ಸ್ಥೂಲವಾದ ಹೃದಯ ಮಧ್ಯದಲ್ಲಿ, ಅದು ಈಸಿಯಾಗಿ ನಮ್ಗೆ ಬರುತ್ತೆ, ಹೃದಯ ಅಂತ ಒಂದು ಹಾಕೊಂಡ್ರೆ ಸೆಂಟರ್ ಅದಲ್ಲಿ ಇರುವಂತ ಸೆಂಟರ್ ಅಗ್ರೇಶ ಬರ್ತಾನೆ. ಸೊ ಈತನ್ನ ಮಧ್ಯದಲ್ಲಿ ಅನಂತ ಅಂಶಾತ್ಮಕ ಆತನ್ನ ತಂದು ಏಕ ಚಿಂತನೆಗೈದು, ಇದನ್ನೇ ಅದು ಅಲ್ಲಿ ಫುಟ್ನೋಟ್ಲಿ ಅವರು ಬರೆದಿದ್ದಾರೆ. ಈತನ್ನ ಆತನ್ನ ಅಂದ್ರೆ ಏನು ಕನ್ಫ್ಯೂಸ್, ಈತನ್ನ ಯಾರು ಆತನ್ನ ಯಾರು ಅಂದ್ರೆ ಅದು ಫುಟ್ನೋಟ್ಲಿ ಅದನ್ನ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ತಿಳೋದು ಏನಾಯ್ತು, ಇವಾಗ ನಮ್ಮ ಸ್ಥೂಲ ದೇಹ, ಸ್ಥೂಲ ದೇಹದಲ್ಲಿ ಮಧ್ಯಭಾಗ ಏನೋ, ನಮ್ಮ ಸ್ಥೂಲ ದೇಹದಲ್ಲಿ ಆ ಹೃದಯ ಅಂತಿದೆ, ಹೃದಯದಲ್ಲಿ ಮಧ್ಯಭಾಗ ಕೇಳಿದ್ದೀವಿ ಅಗ್ರೇಶ ಅಂತಿದ್ದಾನೆ, ಆಮೇಲೆ ನಮ್ಮ ಬಿಂಬ ಈ ದೇಹದಲ್ಲಿ ಇಲ್ಲಿ ಇದ್ದಾನೆ, ಈ ಪಾಯಿಂಟ್ಲಿ ಇದ್ದಾನೆ ಅಂತ ನಾವು ಇಲ್ಲಿ ನಮ್ಮ ಕೈಯನ್ನ ಇಲ್ಲಿ ಇಟ್ಟುಕೊಳ್ತೀವಿ, ಅವನೇ ಅಗ್ರೇಶನನ್ನ ಮುಟ್ಟಿದ ಹಾಗೆ ಭಾವನೆ ಅವನನ್ನ ಮುಟ್ಟುಕೊಂಡಿದ್ವಿ. ಇವನನ್ನ ಏನು ಮಾಡಬೇಕು, ಇವನ ಮಧ್ಯದಲ್ಲಿ ಈ ಇಲ್ಲಿ ಒಂದು ಅದು ಕೊನೆಯಲ್ಲಿ ಅದು ಹೇಳಿದಾರಲ್ಲ, ನಮ್ಮ ಬಿಂಬನಲ್ಲಿ ಐಕ್ಯ ಚಿಂತನೆ ಮಾಡು ಅಂತ ಹೇಳಿದಾರಲ್ಲ, ಅದನ್ನೇ ಇದು ಇಲ್ಲಿ ಹೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕು, ಇಲ್ಲಿ ಆ ಬಿಂಬನ ತಂದು ಇರುವಂತ ನೋಡಿದ್ದೀವಿ, ನಮ್ಮ ಪರಮ ಗುರುಗಳು ಇಲ್ಲಿ ಇದ್ದಾರೆ, ಆ ಬಿಂಬ ವಾಸುದೇವನಿಂದ ಅಲ್ಲಿ ಒಂದೊಂದು ಅಂಶ 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 ಅಂತ ಬಂದು 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 ಕೊನೆಯಲ್ಲಿ ನಮ್ಮ ಗುರುಗಳಲ್ಲಿ ಬಂದಿದೆ ಅಂತ ಒಂದು ಗುರುಗಳು ಇಟ್ಕೊಳ್ಳೋಣ ನಾವು, ಜಗನ್ನಾಥ ದಾಸರು ಏನೋ ಇಟ್ಕೊಳ್ಳೋಣ ನಾವು. ಸೊ ಆ ಜಗನ್ನಾಥ ದಾಸರು ಅವರು ದೇವತೆಗಳಾಗ್ಬಿಡ್ತಾರೆ. ಸೊ ನಮ್ಮ ನಮ್ಮ ನಮ್ಗೆ ಯಾರ್ಯಾರು ಹೇಳಿದ್ದಾರೆ ಅವರಲ್ಲಿ ಬೇಕಾದ್ರೆ ಇಟ್ಕೋಬಹುದು ಗುರುಗಳು ಅಂತ. ಸೊ ಅವರಲ್ಲಿ ಇರುವಂತ ಅಂಶವನ್ನ ಏನ್ ಮಾಡಬೇಕು ಅಂದ್ರೆ ಅನಂತ ಅಂಶಾತ್ಮಕ ಅಂದ್ರೆ ಒಂದೊಂದು ಅಂಶವಾಗಿ ಇಡು 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 ಅಂತ ಹೇಳಿದ್ದಾರಲ್ಲ. ಸೊ ಏನೋ ಒಂದು ನಮ್ಮ ನಮ್ಮ ಭಾವನೆ ಹೇಗಿರುತ್ತೆ, ಒಂದು ಅಂಶ ಒಂದು ಚೂರು ಒಂದು ಚೂರು ಒಂದು ಚೂರು ಅಂದ್ರೆ ಅಲ್ಲಿ ಬರುವಂತ ಭಗವಂತ ಒಂದು ಚೂರು ಎಂಬ ಕಲ್ಪನೆ ಒಂದು ಅಂಶ ಬಂತು, ಅಷ್ಟು ಅಂಶದಲ್ಲಿ ಒಂದು ಚಿಕ್ಕ 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 ಅಂಶ ಅಂದ್ರೆ ಮುಕ್ತ ಪ್ರಾಣರಲ್ಲಿ ದೊಡ್ಡ ಅಂಶ ಇದೆ, ಅವರಿಂದ ಗುರು ಇದು ರುದ್ರರಿಗೆ ಬಂದ ಸ್ವಲ್ಪ ಕಡಿಮೆ ಆಯ್ತು, ಸ್ವಲ್ಪ ಕಡಿಮೆ ಸ್ವಲ್ಪ ಕಡಿಮೆ ಅಂತ ಆಯ್ತು. ಆಹಾ, ಆ ತರ ಚಿಂತನೆ ಇಲ್ಲ ಅಂತ ಇಲ್ಲಿ ಕ್ಲಾರಿಫೈ ಮಾಡ್ತಾರೆ. ನಮ್ಮ ಗುರುಗಳಲ್ಲಿ ಇರುವಂತ ಆ ಬಿಂಬನಿಗೇನು ಇಷ್ಟು ತನಕ ಬಂದ ದೇವರ ಅಂಶಕ್ಕೇನು ಅಂತರ್ಯಾಮಿ ರೂಪಕ್ಕನು ಭೇದ ಇಲ್ಲ ಅಂತ ಚಿಂತನೆ ಮಾಡಿಬಿಟ್ಟು ಅಟ್ ದ ಸೇಮ್ ಟೈಮ್ ಇವನು ಅನಂತ ಅಂಶಾತ್ಮಕ ಅಂತ ತಿಳ್ಕೋಬೇಕು. ಈ ಒಂದು ತುಳುಕು ಅದೇ ಅಣುಮಹತ್ತಿನೊಳಗೆ ಫಸ್ಟ್ ಬಂದ ಅಣುಮಹತ್ತು ರೂಪದಲ್ಲಿ ಇದ ಚಾತುರ್ಯದಿಂದ ತಿಳಿ ಅಂತ ಹೇಳಿದ್ದಾರೆ. ಸೊ ಇವ್ರು ಒಂದು ಅಂಶ ಅಂದ್ರೂ ಆ ಅಂಶವೂ ಅನಂತ, ಅಂಶವೂ ಪೂರ್ಣ. ಸೊ ಎಲ್ಲ ಯಾಕೆ ಯಾಕೆ ಇಷ್ಟು ಚಿಂತನೆ ಮಾಡ್ಬೇಕು ಅಂದ್ರೆ ಅಷ್ಟು ರೂಪದಿಂದಲೂ ಅಷ್ಟು ಅಷ್ಟು ನಾವು ಮಾಡುವಂತ ಕ್ಷಣ ಕ್ಷಣಕ್ಕೆ ಮಾಡುವಂತ ಒಂದೊಂದು ಕಾರ್ಯದಲ್ಲಿನೂ ನಮ್ಗೆ ಪುಣ್ಯ ಬರಬೇಕು. ಒಂದೊಂದು ಕಾರ್ಯದಲ್ಲಿ ಒಂದೊಂದು ರೂಪದಿಂದ ಅವನು ಮಾಡ್ತಾ ಇರ್ತಾನೆ. ಸೊ ಎಲ್ಲವೂ ನಮಗೆ ಸಾಧನೆ ಆಗಬೇಕು, ಅದಕ್ಕೆ ನಮ್ಗೆ ಅನಂತ ಅಂಶ. ಇಲ್ಲದ್ರೆ ಒಂದೇ ಒಂದು ರೂಪ ಇಟ್ಟುಕೊಂಡು ಒಂದೇ ನಾಮ ಸಾಕಲ್ಲ, ಇಷ್ಟು ಯಾಕೆ ಅನಂತ ಅಂತ ತಿಳ್ಕೊಂಡ್ರೆ ಆಯಾ ರೂಪದಿಂದ ಏನೇನು ಕಾರ್ಯಗಳು ಆಗ್ಬೇಕು ನಮ್ಮೊಳಗೆ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ಅವನಿಗೆ ಅನಂತಾಂಶ ಅಂತ ಒಂದು. ಇನ್ನೊಂದು ಏನಂದ್ರೆ ಅನಂತಾಂಶ ಅನಂತಾಂಶಕ ಆಸನ್ನ ತಂದು ಅಂತ. ಇನ್ನೊಂದು ಅರ್ಥ ಏನಂದ್ರೆ, ಇದು ಎಕ್ಸ್ಟರ್ನಲ್ ಚಿಂತನೆ ಇಲ್ಲ ಅಂತ ನೋಡಿದ್ದೀವಿ. ವೈಕುಂಠ ಅಂತ ಬಂದಾಗ ವೈಕುಂಠ ಅಂದ್ರೆ ಎಲ್ಲಾ ಇದೆ ಅಂತಿಲ್ಲ, ನಮ್ಮ ಹೃತ್ಕಮಲದಲ್ಲಿ ಇರುವಂತ ಈ ದೇಹ, ಈ ಸ್ಥೂಲ ದೇಹ, ಸ್ಥೂಲ ದೇಹದ ಒಳಗೆ ಅನಿರುದ್ಧ ದೇಹ ಇದೆ, ಅನಿರುದ್ಧ ದೇಹ ಒಳಗೆ ಲಿಂಗ ದೇಹ ಇದೆ, ಲಿಂಗ ದೇಹದ ಒಳಗೆ ಆ ಸ್ವರೂಪ ದೇಹ ಇದೆ, ಆ ಸ್ವರೂಪ ದೇಹದ ಒಳಗೆ ಇರುವಂತ ಈ ಬಿಂಬ ಇದಾನಲ್ಲ, ಇವನು ಹೊರಟು ನಮಗೆ ಇಲ್ಲಿ ಬರ್ತಾ ಇದ್ದ ತ್ರೂ ಗುರು ಪರಂಪರ. ಆಂತರಿಕ ಗುರು ಪರಮ ಗುರುಗಳೆಲ್ಲ ಹೇಳಿದ್ದು ಆಂತರಿಕ ಗುರುಗಳು ಆಯ್ತು. ಆಮೇಲೆ ಆಂತರಿಕ ಗುರುಗಳು ಮಾತ್ರ ಇಲ್ಲ, ನಮ್ಮ ನಮ್ಮ ಸ್ವಗುರುಗಳು ಅಂತ ಹೇಳುವಾಗ ಆಂತರಿಕ ಗುರುಗಳು ನಮ್ಗೆ ಬಾಹ್ಯದಿಂದ ಹೇಳಿಕೊಡುವಂತ ಆ ಗುರುಗಳನ್ನು ತಂದಿತ್ತು. ಬಿಕಾಸ್ ಅನುಗ್ರಹಕರು, ಅವರ ಅನುಗ್ರಹ ಎಲ್ಲ ನಮ್ಗೆ ಬೇಕಾಗಿದೆ, ಆಶೀರ್ವಾದ ಬೇಕಾಗಿದೆ. ಸೊ ಅದನ್ನ ತಂದಿತ್ತು, ಅವರನ್ನ ಇದು ಮಾಡುವನು ದೇವರು ಅಂತ ಇತ್ತು. ಸೊ ಅದನ್ನ ಇಡುವಾಗ ಆ ಭಗವಂತನನ್ನ ಇವಾಗ ಕರೆಯುವಾಗ ವಾಸುದೇವದಿಂದ ಬಾ 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 ಅಂತ ಕರೀತಾರೆ. 24 ಸತಿ ಕರಿತೀವಿ ಬಾ 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 ಬಾ. ಯಾಕೆ ಅಂದ್ರೆ ಅಷ್ಟು ರೂಪ ನಮ್ಗೆ, ಒಂದೇ ರೂಪ ಇಲ್ಲ. ಈ ವಾಸುದೇವ ಅನಂತ ರೂಪದಿಂದ ನಮ್ಗೆ ಬರಬೇಕು, ಅನಂತನಾಗ ಬರಬೇಕು ಎಂಬ ಚಿಂತನೆ ಬರಬೇಕು ನಮ್ಗೆ. ಸೊ ಅವನ ಅನಂತ ಎಂಬ ಚಿಂತನೆ ಬೇಕು. ಅದಕ್ಕೆ ಹೇಳ್ತಾರೆ ಅವನನ್ನ ಅನಂತ ಅಂಶಾತ್ಮಕ, ಅವನ ಅನಂತ ಅಂಶದಿಂದ ಕೂಡಿರುವಂತ ಸ್ವಾಮಿ ಆತ್ಮ ಅವನು ಸ್ವಾಮಿ. ಅವನನ್ನ ಆತನ್ನ ತಂದು, ಆತನ್ನ ಅಂದ್ರೆ ಒಳಗಿದ್ದಾನಲ್ಲ ನಮ್ಮ ಸ್ವರೂಪ ದೇಹದಿಂದ ಒಳಗಿದ್ದಾನ ಆತ ಅಂದ್ರೆ. ನಮ್ಗೆ ಯಾಕೆ ಆತ ಅಂತ ಹೇಳ್ತಾರ, ಈತ ಅಂತ ಹೇಳ್ತಾರ, ಆತ ಅಂತ ಹೇಳ್ತಾರ ಅಂದ್ರೆ, ಈತ ಅಂದ್ರೆ ಈ ಸ್ಥೂಲ ದೇಹದಲ್ಲಿ ನಾವು ಮುಟ್ಟಿ ನೋಡುವಂತ ಇರುವಂತವನು. ಬಿಂಬ ಒಂದು ಪ್ರತಿಮೆಯನ್ನ ಮುಟ್ಟುತ್ತೀವಿ, ವಿಠಲ ದೇವರನ್ನ ಹೋಗಿದ ದೇವರನ್ನ ಮುಟ್ಟಿ ಬಂದೀವಿ ಅಂತ ಹೇಳಿ, ದೇವ್ರ ಕಾಲನ್ನು ಮುಟ್ಟಿ ಬಂದೀವಿ ಅಂತ ಹೇಳ್ತಾರೆ. ದೇವರ ಕಾಲ ಇಲ್ಲ, ಅದೊಳಗೆ ದೇವ್ರ ಕಾಲ ಇದೆ. ಹಾಗೇನೆ ಹೀಗೆ ನಾವು ಹೃದಯ ಮೇಲೆ ಕೈ ಇಟ್ಟಾಗ ಅದು ದೇವರನ್ನ ಮುಟ್ಟಿದಂತೆ ಆಗತ್ತೆ. ಬಿಕಾಸ್ ಇದು ಒಂದು ಪ್ರತಿಮ, ಇದು ಒಳಗೆ ದೇವರ ಪಾದ ಇದ್ದೇ ಇದಲ್ಲ. ಸೊ ಇದನ್ನ ಮುಟ್ಟಿರ್ತೀವಿ, ಇದು ಸ್ಥೂಲ ದೇಹದಲ್ಲಿ ಇರುವಂತದ್ದು. ಅದಕ್ಕೆ ಈತ ಅಂತ ಹೇಳ್ತಾರೆ. ಆತ ಅಂತ ಹೇಳೋದು ಒಳಗೆ ಇದಾನಲ್ಲ, ಅದು ಕಾಣಿಸೋದೇ ಇಲ್ಲ ಸ್ವರೂಪ ದೇಹ, ಅದು ಹೇಗಿದೆ ಏನು ಒಂದು ಗೊತ್ತಿಲ್ಲ. ಅದು ದಟ್ ವಿಚ್ ಕೆನಾಟ್ ಬಿ ಸೀನ್, ಅದಕ್ಕೆ ಅದು ಅದು ಅಂತ ಹೇಳ್ತಾರೆ. ಸೊ ಅದು ಅಂದ್ರೆ ಸ್ವರೂಪ ದೇಹದಿಂದ ಬಂದದ್ದು. ಸೊ ಅನಂತಾಂಶಾತ್ಮಕ ಆತನ್ನ ತಂದು ಅವನನ್ನ ಈ ರೀತಿಯಿಂದ, ಇವಾಗ ನೋಡಿದ್ದೀವಿ ಈ ರೀತಿಯಿಂದ ಅವನನ್ನ ತಂದು ಏಕಚಿಂತನೆಗೈದು ಅಂದ್ರೆ, ಏಕಚಿಂತನೆಗೈಯೋದು ಅಂದ್ರೆ ಏನು ಅಂದ್ರೆ, ಅಲ್ಲಿ ಇರುವಂತ ಬಿಂಬರೂಪ ಅಂದ್ರೆ ಸ್ವರೂಪ ದೇಹದಲ್ಲಿ ಇರುವಂತ. ಇಲ್ಲಿ ಇನ್ನೊಂದು ಪ್ರಮೇಯವೂ ಬರಬೇಕು, ಯಾಕೆಂದ್ರೆ ಅದು ಇನ್ನೊಂದು ಸುಳಾದಿಯಲ್ಲಿ ಹೇಳಿದ್ದಾರೆ, ಇನ್ನೊಂದು ಸುಳಾದಿಯಲ್ಲಿ ಹೇಳಿದ್ದಾರೆ. ಅದನ್ನು ನಾವು ನೋಡಬೇಕು, ದಟ್ ಇಸ್ ಬಿಕಮ್ಸ್ ಇನ್ಕಂಪ್ಲೀಟ್. ಏನು ಅಂದ್ರೆ ಅದು ನಾವು ನೋಡಿದ್ದೀವಿ, ಒಂದು ಅದು ನೋಡಿದ್ದೀವಿ ಐ ಥಿಂಕ್. ವಾಸುದೇವ ಆ ಸ್ವರೂಪ ದೇಹದಲ್ಲಿ ಇರುವನೇ, ಅಲ್ಲಿಂದ ಸ್ವರೂಪ ದೇಹ ಆ ಲಿಂಗ ದೇಹದಲ್ಲಿನೂ ಅವನೇ ಇದ್ದಾನೆ, ಆಮೇಲೆ ಅನಿರುದ್ಧ ದೇಹದಲ್ಲಿನೂ ಅವನೇ ಇದ್ದಾನೆ. ಇದು ಆದ ಮೇಲೆ ನೆಕ್ಸ್ಟ್ ಬರುವಂತ ಲೇಯರ್ ಇದಲ್ಲ ಸ್ಥೂಲ ದೇಹ ಅಂತ ಇದಲ್ಲ. ಆ ಸ್ಥೂಲ ದೇಹದಲ್ಲಿ ಅವನು ಹೇಗ್ ಬರ್ತಾನಂದ್ರೆ, ಆ ರೂಪದಿಂದ ಇಲ್ಲಿ ಡೈರೆಕ್ಟ್ ಆಗಿ ಬರೋದಿಲ್ಲ. ಅದಕ್ಕೆ ಪಂಚಮಹಾಯಜ್ಞ ಸಂಧಿಯಲ್ಲಿ ಅದು ಹೇಗೆ ಬರುತ್ತಾ ಎಂಬ ಪ್ರೊಸೀಜರ್ ಹೇಳಿದ್ದಾರೆ. ಸೂರ್ಯನಿಂದ ಅಂದ್ರೆ ಡೈರೆಕ್ಟ್ ಆಗಿ ಸೂರ್ಯನಿಂದ ಬರುತ್ತಂತ ಅರ್ಥ ಇಲ್ಲ. ಆಯಾ ಕಾಲದಲ್ಲಿ ಚಕ್ರಾಬ್ಜ ಮಂಡಲದಲ್ಲಿ ಹಾಕಿದ್ದೀವಲ್ಲ, ಆಯಾ ಕಾಲದಲ್ಲಿ ಆ ನಕ್ಷತ್ರ ಆ ಕಾಲದಲ್ಲಿ ಹುಟ್ಟಬೇಕಾಗಿರುತ್ತೆ. ಸೊ ಆಯಾ ಕಾಲದಲ್ಲಿ ಬರ್ತಾನೆ. ಸೊ ಸೂರ್ಯ ಆ ಕಾಲ ರೂಪ, ಸರ್ವಗತವಾದ ರೂಪ. ಸೊ ಏನಾಗತ್ತ, ಈ ಸ್ವರೂಪ ದೇಹದಲ್ಲಿ ಇದ್ದ ವಾಸುದೇವ ಆಮೇಲೆ ಅವನು ಅನಂತ ಅಂಶವಾಗಿ ತಕ್ಕೊಂಡು ಆ ಲಿಂಗದೇಹಕ್ಕೆ ಬಂದು ಲಿಂಗದೇಹದಿಂದ ಅನಂತ ಅಂಶವಾಗಿ ಇದ್ದವನು ಒಂದು ರೂಪದಿಂದ ಅನಿರುದ್ಧ ದೇಹಕ್ಕೆ ಬಂದು, ಅಂದ್ರೆ ಒಂದು ಅಂಶ ಬರುತ್ತೆ ಅಂದ್ರೆ ಎಲ್ಲವೂ ಬರುತ್ತೆ ಅಂತಾನೆ ಅರ್ಥ, ಒಂದಲ್ಲಿ ಅನಂತತ್ವ ಇದೆ. ಸೊ ಅಲ್ಲಿ ಬಂದು ಆ ಒಂದು ಕಾಲ ಬಂದಾಗ ಯಾವ ಕಾಲ ಬರುತ್ತೋ ಆ ಕಾಲದಲ್ಲಿ ಆ ಒಂದು ಸೂರ್ಯನಿಂದ ಆ ಪಂಚಮಹಾಯಜ್ಞ ಪ್ರಕಾರ ಅದಕ್ಕೆ ಈ ಜೀವದ ಕರ್ಮಕ್ಕೆ ಪ್ರಕಾರ ಆ ದೇಹ ಹೊರಗೆಯಿಂದ ಅದಕ್ಕೆ ಅನುಗುಣವಾದ ಒಂದು ರೂಪ ಈ ಸ್ಥೂಲ ದೇಹದಲ್ಲಿ ಬರುತ್ತೆ. ಹೋಪ್ ಐ ಡಿಂಟ್ ಕನ್ಫ್ಯೂಸ್. ಅಂದ್ರೆ ಈ ಒಂದು ಸ್ವರೂಪ ದೇಹದಲ್ಲಿ ಇರುವಂತ ನಮ್ಮ ಬಿಂಬ ಅವನೇ ಅನಂತ ಅಂಶದಿಂದ ಲಿಂಗ ದೇಹದಲ್ಲಿ ಇದ್ದಾನೆ, ಅವನೇ ಅನಂತ ಅಂಶದಿಂದ ಅನಿರುದ್ಧ ದೇಹದಲ್ಲಿನೂ ಇದ್ದಾನೆ ಅಷ್ಟೇ. ಸ್ಥೂಲ ದೇಹದಲ್ಲಿ ಯಾರು ಇದ್ದಾರಂದ್ರೆ ಸ್ಥೂಲ ದೇಹದಿಂದ ಬರೋದು, ಸ್ಥೂಲ ದೇಹ ವೆರಿ ಕನ್ಸ್ಟ್ರಕ್ಷನ್ ಇಟ್ ಸೆಲ್ಫ್ ಹೇಗೆ ಅಂದ್ರೆ ಪಂಚಮಹಾಯಜ್ಞ, ಈ ಒಂದು ಜನ್ಮಕ್ಕೆ ಏನೇನು ಕರ್ಮಗಳು ಆಗಬೇಕು, ಆ ಕರ್ಮ ಹೇಗೆ ಎಕ್ಸಿಕ್ಯೂಟ್ ಆಗಬೇಕು, ಅದಕ್ಕೆ ತಕ್ಕಂತೆ ಒಂದು ಯೋನಿ ಸಿಕ್ಕತ್ತ ನಮ್ಗೆ. ಮನುಷ್ಯ ಯೋನಿ ಇರಬಹುದು, ಪಶು ಪಕ್ಷಿಗಳ ಯೋನಿ ಬರಬಹುದು, ಅದಕ್ಕೆ ತಕ್ಕಂತ ಆ ಒಂದು ಆ ದೇಹದಲ್ಲಿ ಭಗವಂತನ ಆ ವ್ಯಾಪ್ತಿ ಹಾಗೆ ಇರುತ್ತೆ. ಸೊ ಅದಕ್ಕೆ ಕಾಲ ಹೊರಗೆಂದ ಆ ಒಂದು ಸರ್ವಗತವಾದ ರೂಪ, ಇದಕ್ಕೆ ಅನುಗುಣವಾಗಿ ಅದು ಬಂದು ಸೇರತ್ತ. ಸೊ ಅದನ್ನ ಹೇಳ್ತಾ ಇದ್ದಾರೆ. ಆ ರೂಪ ಬೇಸಿಕಲಿ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಅದಿರುತ್ತೆ, ಅದನ್ನ ಹೇಳ್ತಾರೆ ಇಲ್ಲಿ. ಇದನ್ನ ಹೇಳುವಾಗ ಇಲ್ಲಿ ಬಂತು ಎಲ್ಲ ಹೋಯ್ತು. ಈತನ್ನ ಮಧ್ಯದಲ್ಲಿ ಆತನ್ನ ಅಂಶಾತ್ಮಕ ಆತನ್ನ ತಂದು ಏಕಚಿಂತನೆಗೆ, ಇಲ್ಲಿ ಏಕಚಿಂತನೆ ಮಾಡಬೇಕು. ಏನು ಏಕಚಿಂತನೆ ಮಾಡಬೇಕು, ಎಲ್ಲಿ ಏಕಚಿಂತನೆ ಅಂದ್ರೆ ಈ ಭಗವಂತ ಸ್ಥೂಲ ದೇಹದಲ್ಲಿ ಇರುವಂತ ಭಗವಂತನಿಗೇನೋ, ಇಷ್ಟು ತನಕ ನಾವು ತಂದ ಭಗವಂತನಿಗೇನೋ ಅಭೇದ, ಭಗವಂತನಲ್ಲಿ ಭೇದ ಇಲ್ಲ, ಭಗವಂತನಲ್ಲಿ ಭೇದ ಇಲ್ಲ, ಅದೇ ಅವನೇ ಬಂದು ಇಲ್ಲಿ ಒಂದು ರೂಪದಿಂದ ಆಯಾ ಕಾಲಕ್ಕೆ ಕಾಲಕ್ಕೆ ಆ ದೇಹ ಆ ಕರ್ಮವನ್ನ ಮಾಡ್ಲಕ್ಕೆ ಈ ಸ್ಥೂಲ ದೇಹದಲ್ಲಿ ಬಂದು ಕೂತಿದ್ದಾನೆ ಅಂತ ಚಿಂತನೆ. ಅಲ್ಲಿ ಆ ಒಂದು ಚಿಂತನೆಗದು ಏಕ ಚಿಂತನೆಗೈದು, ದೇವರಲ್ಲಿ ವ್ಯತ್ಯಾಸ ಇಲ್ಲ ಅಂತ ಚಿಂತನೆ ಮಾಡಬೇಕು. ಏಕ ಚಿಂತನೆಗೈದು ಹೇಗಿರಬೇಕು ನೆಕ್ಸ್ಟ್ ಹೇಳ್ತಾರ. ವಾತ ಸ್ಪರ್ಶ ಇಲ್ಲದ ದೀಪದಂತೆ ಕುಳಿತು. ಇದು ಜಪವನ್ನ ಅಂದ್ರೆ ಹಂಸ ಮಂತ್ರ ಜಪ ಸುಳಾದಿ. ಅದು ಜಪ ಮಾಡಬೇಕಂದ್ರೆ ಅದಕ್ಕೆ ಕ್ರಮ ಇದೆ, ಆ ಜಪ ಕ್ರಮವನ್ನ ತಿಳಿಸ್ತಾರೆ. ಹೇಗೆ ಅಂದ್ರೆ ವಾತ ಸ್ಪರ್ಶ ಇಲ್ಲದ ದೀಪ, ದೀಪ ಇದೆ, ದೀಪ ವಾತ ಅಂದ್ರೆ ಗಾಳಿ, ತುಂಬಾ ಗಾಳಿ, ಗಾಳಿ ಎಲ್ಲಾ ಕಡೆನೂ ಇದ್ದೇ ಇದೆ, ಬಟ್ ತುಂಬಾ ಗಾಳಿ, ಬ್ಯಾಲೆನ್ಸ್ ಇಲ್ಲದೆ ತುಂಬಾ ಗಾಳಿ ಇದ್ರೆ ಅದು ಅಲ್ಲಾಡುತ್ತಾ ಇರತ್ತಲ್ಲ ದೀಪ ಜ್ಯೋತಿ, ಅಲ್ಲ ದೀಪ್ತಿ ಬಂದು ಅಲ್ಲಾಡ್ತಾ ಇರ್ತದೆ. ಗಾಳಿ ಸಮವಾಗಿದ್ರೆ ಕಾಮ್ ಅಂಡ್ ಕ್ವೈಟ್ ಇದ್ರೆ ದೀಪ ಚಂದಾಗೆ ಇರುತ್ತೆ, ಅಂದ್ರೆ ಆ ದೀಪದ ತುದಿ ಅಪ್ ಮೇಲೆ ಊರ್ಧ್ವಗತಿಯನ್ನ ತೋರಿಸ್ತಾ ಇರುತ್ತ. ಕುಂಕುಮನು ಅದಕ್ಕೆ ಹಾಗೆ ಇಟ್ಕೋಬೇಕು ಅಂತ ಹೇಳ್ತಾರಲ್ಲ, ಆ ಟಿಪ್ ತುದಿ ಮೇಲಕ್ಕೆ ಹೋಗಬೇಕು ಅಂತ, ಚೂಪಾಗಿ ಅದಿರ್ಬೇಕು, ದೀಪ ಚೆಂದಾಗಿರ್ಬೇಕು, ಲಕ್ಷಣವಾಗಿ ಇರಬೇಕು. ಸೊ ಹಾಗೇನೆ ನಾವು ಕೂತ್ಕೋಬೇಕು ಅಂತಾರೆ. ಅಂದ್ರೆ ಏನು, ಯಾಕೆ ಇದು ಹೇಳ್ತಾರೆ, ದೇಹವು ನಮ್ಗೆ ನೆಟ್ಟಗೆ ಕೂತ್ಕೋಬೇಕು ಅಂತ ಹೇಳ್ತಾರೆ. ವಾದ ಸ್ಪರ್ಶ ಇಲ್ಲದ ದೀಪದಂತೆ ಕುಳಿತು. ಯಾಕೆ ಅಂದ್ರೆ ನಾವು ಕೂತಾಗ ಸ್ಥಿರ ಆಸನ ಅಂತ ಹೇಳ್ತಾರೆ. ನಾವು ಬಾಡಿ ಸ್ಥಿರವಾಗೆ ಚಂದಾಗೆ ಇದ್ರೆ ಬಾಡಿಯ ದೇಹದಲ್ಲಿ ಇರುವಂತ ಆ ಮನಸ್ಸು ಸ್ಥಿರವಾಗೆ ಕೂತ್ಕೊಳತ್ತಂತೆ. ಸೊ ಸ್ಥಿರವಾಗೆ ಇರಬೇಕು, ಆ ಚಂಚಲ ಇಲ್ಲದ ದೇಹ ಫಸ್ಟ್ ಸ್ಥಿರವಾದ ಸ್ಟೇಟ್ ಆಗ ಸರಿಯಾಗಿ ಆ ದೇಹವನ್ನ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಆವಾಗ ನನ್ನದ ರೀಸನ್ ಇಸ್ ವಾತ, ಏನಾವು ಸರಿಯಾಗಿ ಚಂದಾಗೆ ಸ್ಟ್ರೈಟ್ ಆಗಿ ಕೂತಿದ್ರೆ ಗಾಳಿ ಹೋಗೋದು ಬರೋದು ಅದು ಚಂದಾಗೇನು ಇರುತ್ತೆ, ಅದು ಚಂದಾಗಿರುತ್ತೆ, ಮನಸ್ಸು ಇರುತ್ತೆ. ಅದಕ್ಕೆ ಹೇಳ್ತಾರೆ ದೀಪ ಸ್ಪರ್ಶ ಇಲ್ಲದ ವಾತ ಸ್ಪರ್ಶ ಇಲ್ಲದ ದೀಪದಂತೆ ಕುಳಿತು ಜ್ಞಾತ ಅನುಷ್ಠಾನದಿಂದ ಗಮನಾಗಮನವ ನೋಡು ಅಂತ. ಅಂದ್ರೆ ಕುಳಿತು ಏನ್ ನೋಡಬೇಕು, ನಾವು ಕುಳಿತಾಯ್ತು ಇವಾಗ ಆಸನ ಶುದ್ಧಿ ಆಸನ, ಅದು ಗೀತೆಯಲ್ಲಿ ಹೇಳ್ತಾರೆ, ಎಲ್ಲಾ ಕಡೆನೂ ಹೇಳಿದ್ದಾರೆ. ಪೂರ್ವ ಮುಖವಾಗೆ ಈಸ್ಟ್ ಫೇಸಿಂಗ್ ಆಗಿ ಕೂತ್ಕೋಬೇಕು, ಆಮೇಲೆ ಕೆಳಗೆ ದರ್ಬೆ ಹಾಕ್ಬೇಕು, ದರ್ಬೆ ಹಾಕಿ ನಮ್ಮಂತವ್ರು ಆದ್ಮೇಲೆ ಒಂದು ಬಟ್ಟೆ ಹಾಕ್ಬೇಕು, ಬಟ್ಟೆ ಹಾಕಿ ಆ ಒಂದು ಕೂತ್ಕೋಬೇಕು ಅಂತ ಹೇಳ್ತಾರೆ. ಈ ಆಸನ ನಿಯಮ ಹೇಳಿದ್ದಾರೆ. ಈ ಆಸನದಲ್ಲಿ ಕುಳಿತು ಯಾಕೆಂದ್ರೆ ಬರೀ ಒಂದು ಒಂದು ನೆಲದಲ್ಲಿ ಕೂತ್ಕೋಬಾರ್ದು, ಏನು ಇಲ್ಲದೆ ಹೋದ್ರೆ ಒಂದು ನಮ್ಮ ಇದು ನಮ್ಮ ಸೀರೆಯಿಂದ ಒಂದು ನೂಲನ್ನ ನೂಲು ಎಲೆಯನ್ನ ತೆಗೆದು ಅದು ಹಾಕಿ ಆ ಭಾವನೆ ಇದನಿಂದ ಆದದ್ದು, ಆ ಒಂದು ಬಟ್ಟೆ ಹಾಕೊಂಡಿದ್ದೀನಿ, ಬಟ್ಟೆ ಕೆಳಗೆ ಏನೋ ಒಂದು ಇದ ಆ ನೆಲದ ಸ್ಪರ್ಶ ಇಲ್ಲದೆ ಇರಬೇಕು ಅಂತ ಅದನ್ನ ಹಾಕೊಂಡು ದೇವರ ಸ್ಮರಣೆ ಮಾಡಿ ಆಸನವನ್ನು ಕೂತ್ಕೊಳ್ಳೋದು. ಆಮೇಲೆ ಆಸನ ಕೂತ್ಕೊಂಡಾಗ ಯಾವ ಚಿಂತನೆ ಅದೆಲ್ಲ ಆಸನ ಶುದ್ಧಿ ಅದೆಲ್ಲ ಸೆಪರೇಟ್, ಅದೆಲ್ಲ ನೀವು ಹೇಗೆ ಹೇಳಿದಾರೋ ಹಾಗೆ ಮಾಡ್ಕೊಳ್ಳಿ, ಅದು ಬೇರೆ. ಗೊತ್ತಾಗಲ್ಲ. ಆದಮೇಲೆ ಜ್ಞಾತ ಅನುಷ್ಠಾನದಿಂದ, ಅದಕ್ಕೆ ಅಂದ್ರೆ ಜ್ಞಾತ ತಿಳ್ಕೊಂಡು ಆಸನ ಹ್ಯಾಕ್ ಕೂತ್ಕೋಬೇಕು, ಆಸನ ಕೂತ್ಕೊಂಡಾಗಲೂ ಆ ಒಂದು ಕೂರ್ಮರೂಪವನ್ನ ಚಿಂತನೆ, ಆ ಚಿಂತನೆ ಎಲ್ಲ ಮಾಡಿ ದೇವರು ನಮ್ಮನ್ನು ಹೊತ್ತಿದ್ದಾನೆ, ಲಕ್ಷ್ಮೀದೇವಿ ಭೂರೂಪದಿಂದ ಅವಳನ್ನು ಹೊತ್ತಿದ್ದಾಳೆ, ಅವಳ ಅನುಜ್ಞಾನ ಕೇಳಿ ಅದಕ್ಕೆ ಜ್ಞಾತ ಅಂತ. ಜ್ಞಾತ ಅಂದ್ರೆ ಚೆಂದಾಗಿ ತಿಳ್ಕೊಂಡು ಅನುಷ್ಠಾನದಿಂದ. ಅನುಷ್ಠಾನ ಅಂದ್ರೆ ಏನು? ಅನುಸಂಧಾನ ಅನುಷ್ಠಾನ ಅಂತ ನಾವು ಬಳಸ್ತೀವಿ. ಅನುಸಂಧಾನ ಅಂದ್ರೆ ದ ಥಾಟ್ ಪ್ರಾಸೆಸ್, ಇವಾಗ ಮಾಡ್ತಾ ಇದೀವಲ್ಲ ಇದೆಲ್ಲ ಅನುಸಂಧಾನ. ಅನುಸಂಧಾನ ಮಾಡ್ತಾ ಇದ್ವಿ, ದೇವರು ಹೀಗೆ 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 ಹೇಳೋದಲ್ಲ ಅನುಸಂಧಾನ, ಅನುಶುದ್ಧ ಸಂಧಾನ. ಆ ಶಾಸ್ತ್ರಕ್ಕೆ ಅನುಗುಣವಾಗಿ ಯೋಚನೆ ಮಾಡೋದು ಅನುಸಂಧಾನ. ಆದ್ರೆ ಅನುಷ್ಠಾನ ಎಂಬುದು ಏನಾಗತ್ತೆ, ಮಾಡೋವಾಗ ಯಾವಾಗ ಕರ್ಮ, ಇವಾಗ ನಾವು ಮಾಡ್ತಾ ಇಲ್ಲ, ಜಪ ಮಾಡ್ತಾ ಇಲ್ಲ, ನಾವು ಜಪ ಮಾಡ ಕಾಲದಲ್ಲಿ ಇದನ್ನ ಚಿಂತನೆ ಮಾಡೋದು ಅದು ಅನುಷ್ಠಾನ ಆಗತ್ತೆ. ಆ ಅನುಷ್ಠಾನ ಹೇಗಿರಬೇಕು ಅಂದ್ರೆ ಜ್ಞಾತ, ಜ್ಞಾತನಾಗಿ. ಜ್ಞಾತ ಅಂದ್ರೆ ತಿಳ್ಕೊಂಡು, ಅಂದ್ರೆ ಅನುಸಂಧಾನ ಯಾವ್ದು ಮಾಡಿದ್ದೇವೋ ಆ ಅನುಸಂಧಾನದಿಂದ ಕೂಡಿದ ಅನುಷ್ಠಾನವಾಗಿರಬೇಕು. ಸೊ ಅನುಷ್ಠಾನದಿಂದ ಇದು ನೋಡಿದ್ದೀವಿ ಕೂರ್ಮಾಸನ, ಅದೆಲ್ಲ ಅದು ಆಮೇಲೆ ನಾವು ವಿಸ್ತಾರವಾಗಿ ಅದು ನೋಡಿದ್ದೀವಿ. ಸೊ ಅದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಆಸನ ಆಸನ ಪ್ರೊಸೀಜರ್ ನಮ್ಗೆ ಗೊತ್ತು, ಅದ್ ಚಿಂತನೆಯನ್ನು ನಮ್ಗೆ ಗೊತ್ತು. ಸೊ ಜ್ಞಾತ ಅದನ್ನ ತಿಳ್ಕೊಂಡು ಅನುಷ್ಠಾನದಿಂದ ಏನ್ ಇವಾಗ ಮಾಡ್ಬೇಕು. ಇವಾಗ ಈ ಮಂತ್ರ ಹೇಳೋವಾಗ ಈ ಮಂತ್ರ ಹಂಸ ಮಂತ್ರ ಆಗತ್ತೆ. ಸೊ ನಮ್ಗೆ ಹಂಸ ಮಂತ್ರ, ನಮ್ಮ ಸ್ತ್ರೀಯರಿಗೆ ಹಂಸ ಮಂತ್ರ ಇದೆಲ್ಲ ಜಾಸ್ತಿ ನಾವು ಮಾಡೋದಿಲ್ಲ, ಯಾರು ಅದ್ ಮಾಡ್ಬೇಕಾದ ಅವಶ್ಯಕತೆನು ನಮ್ಗೆ ಇಲ್ಲ. ಬಟ್ ಯೋಚನೆ ಚಿಂತನೆ ಉಂಟು. ಯಾವಾಗ ಅಂದ್ರೆ ನಾವು ಏನೇ ಕಾರ್ಯ ಮಾಡಿದ್ರು ನಮ್ಮ ಇದರಲ್ಲಿ ಫಸ್ಟ್ ಪ್ರಾಣಾಯಾಮ ಮಾಡ್ತೀವಿ. ಪ್ರಾಣಾಯಾಮದಿಂದ, ಯಾಕೆ ಪ್ರಾಣಾಯಾಮ ಅಂದ್ರೆ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಹೇಳ್ತಾರೆ. ನಮ್ಮ ನಾಡಿಗಳನ್ನ ಶೋಷಣೆ ಮಾಡೋದು, ತೊಳೆಯೋದು, ನಾಡಿಗಳ ಒಳಗೆ ತೊಳಿಬೇಕು. ಪಾಪಗಳು ಕೂತಿರತ್ತೆ, ಆ ಪಾಪಗಳನ್ನ ನೀರಿನಿಂದ ತೊಳ್ಳಕ್ಕೆ ಸಾಧ್ಯ ಇಲ್ಲ, ಅದನ್ನ ತೊಳಿಬೇಕು, ನಾಡಿ ಶುದ್ಧಿ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಅಂದ್ರೆ ನಾಡಿ ಶುದ್ಧಿ ಅಂತ ಬಂದಾಗಲೇ ಏನಾಗತ್ತೆ ಅಂದ್ರೆ ಈ ನಾಡಿಗಳಲ್ಲಿ ನೆಕ್ಸ್ಟ್ ಜನ್ಮಕ್ಕೆ ಬರೋದು ಎಲ್ಲವೂ ಕೂತಿರುತ್ತೆ, ಅದು ಹೋಗ್ಬೇಕು. ಈ ಜನ್ಮವನ್ನ ಯೂಸ್ ಮಾಡಿ ನೆಕ್ಸ್ಟ್ ಜನ್ಮ ಇನ್ನು ಏನೇನು ಜನ್ಮ ಬರುತ್ತೋ ಅದೆಲ್ಲಾನು ಕ್ಲೀನ್ ಅಪ್ ಮಾಡ್ಕೋಬೇಕು. ಹಿಂದೆ ಏನೇನಿದೆ ಕ್ಲೀನ್ ಅಪ್ ಮಾಡ್ಕೋಬೇಕಂದ್ರೆ ಹಿಂದೆಯಿಂದ ಬಂದಿದೆ ಅದೆಲ್ಲ ತೊಳಿಬೇಕು, ಮುಂದೆ ಬರದೆ ಮಾಡ್ಕೋಬೇಕು, ಈವಾಗ ರಕ್ಷಣೆ ಮಾಡ್ಕೋಬೇಕು. ಇವಾಗ ಮಾಡೋ ಕಾಲದಲ್ಲಿ ಈ ಒಂದು ದೈತ್ಯ ಪ್ರೀತಿ ಎಲ್ಲ ಬಂದು ಏನೋ ಮನಸ್ಸು ಏನೋ ಟೆಲಿಫೋನ್ ಬರುತ್ತೆ ಏನೋ ಬರುತ್ತೆ ಅದೆಲ್ಲ ಬರದೆ ಫೋಕಸ್ ಮಾಡ್ಲಿಕ್ಕೆ ಅನುಗುಣವಾಗಿರ್ಬೇಕು. ಇದನ್ನ ಮಾಡಕ್ಕೋಗ್ಬೇಕು. ಇದು ಏನ್ ಮಾಡ್ತೀವಿ ನಾವು, ನಾವು ಹಂಸ ಮಂತ್ರ ಮಾಡ್ತಾ ಇಲ್ಲವೇ, ನಮ್ಗೆ ಅಷ್ಟು ಅಧಿಕಾರ ಇಲ್ಲ ಅಂದ್ರೆ ಆವಾಗ ಹೇಳ್ತಾರೆ ಅಂತದ್ದವರಿಗೆ ಗಮನ ಆಗಮನ ಗಮನಾಗಮನನ್ನ ನೋಡು ಅಂತ. ಬೇರೆ ಒಂದು ಇಲ್ಲ ಈ ಮಂತ್ರ, ಈ ದೇವರು ಪ್ರಾಣದೇವರು ಮುಖ್ಯ ಪ್ರಾಣರ ಹಂಸ ಮಂತ್ರ ಅಂದ್ರೆ ಬೇರೆ ಯಾವುದು ಇಲ್ಲ, ಬರೀ ನಮ್ಮ ಶ್ವಾಸ. ನಾವು ಶ್ವಾಸ ತೆಗಿಯೋದು ಬಿಡೋದು ರೇಚಕ ಪೂರಕ ಕುಂಭಕ ಅಂತ ನಾವು ಮಾಡ್ತೀವಲ್ಲ, ಇದೇ ಹಂಸ ಮಂತ್ರವೂ ಇದೆ ಅಂತಾರೆ. ಸೊ ಇಲ್ಲಿ ಚಿಂತನೆ ಮಾಡಿದ್ರೆ ಆಗತ್ತೆ ನಮ್ಗೆ ಅಂತ. ಈ ಪ್ರಾಣಾಯಾಮ ಮಾಡೋವಾಗ ಅಂದ್ರೆ ನೀವು ರೇಚಕ ಪೂರಕ ಕುಂಭಕ ಮಾಡ್ತಾ ಮಾಡ್ತೀರಿ, ಆಲೋಚನೆ ಏನೋ ದೇವರ ಚಿಂತನೆ ಏನೋ ಮಾಡ್ತೀವಿ. ಮಾಡೋವಾಗ ಅದು ಮೆಕ್ಯಾನಿಕಲ್ ಆಗ ಮಾಡದೆ ಅಲ್ಲಿ ಒಂದು ಒಂದು ಫ್ಯೂ ಸೆಕೆಂಡ್ಸ್ ಯೋಚನೆ ಮಾಡಿ. ಗಾಳಿ ಹೊರಗೆ ಹೋಗತ್ತ, ಗಾಳಿ ಒಳಗೆ ಬರತ್ತ, ಗಾಳಿ ತುಂಬಿಕೊಳ್ಳತ್ತ. ಸೊ ಈ ಗಾಳಿಯಲ್ಲಿ ಕಾನ್ಸಂಟ್ರೇಟ್ ಮಾಡಿ, ಗಾಳಿಯಲ್ಲಿ ಇರುವಂತ ಮರುತ್ತುಗಳನ್ನ ಇವತ್ತು ಆಕ್ಚುಲಿ ಇವತ್ತು ಯೋಗವು ಅದೇ ಬಂದಿದೆ, ಇವತ್ತು ಶುಭಯೋಗ, ಇವತ್ತು ಶುಭಯೋಗಕ್ಕೆ ಮರುತುಗಳ ಅಭಿಮಾನಿಗಳು. ಸೊ ಈ ಮರುತುಗಳನ್ನ ಸ್ಮರಣೆ ಮಾಡಿ. ಶ್ವಾಸದಲ್ಲಿ ಮರುತುಗಳೇ ಇರ್ತಾರೆ, ಮರುತುಗಳ ಅಭಿಮಾನಿ ಆಗ್ತಾರೆ. ಅವರಲ್ಲಿ ಶ್ರೇಷ್ಠನಾದವನು ವಾಯುದೇವನು ಇದ್ದಾನೆ, ಅವನೇ ಪ್ರಾಣವನ್ನ ಕೊಡ್ತಾ ಇದ್ದಾನೆ, ಅವನಿಗೆ ಪ್ರೇರಕ ಇಷ್ಟು ತನಕ ಬಂದಿದ್ದ ಅವನ ಪ್ರೇರಕ ಆ ಶ್ವೇತದ್ವೀಪತಿ ವಾಸುದೇವ ಇದ್ದಾನೆ, ಅವನು ಬೇರೆ ಯಾರು ಇಲ್ಲ, ನಮ್ಮ ಬಿಂಬನೇ ಇದ್ದಾನೆ ಅವನನ್ನ. ಅದಕ್ಕೆ ಗಮನ ಆಗಮವ ನೋಡು ಮಾಡು ಅಂತ ಹೇಳ್ತಾ ಇಲ್ಲ, ನೋಡು ಅಂತ ಹೇಳ್ತಾ. ನೋಡು ಅಂದ್ರೆ ಕಣ್ಣು ಮುಚ್ಚಿಕೊಂಡು ನಾವು ಶ್ವಾಸ ಬಿಡೋದು ತೆಗಿಯೋದು ತುಂಬಿಕೊಳ್ತಾ ಇದೀವಲ್ಲ, ಅಲ್ಲಿ ನೋಡು, ಸೀಟ್ ಗಾಳಿ ಹೋಗೋದು, ಗಾಳಿ ಕಣ್ಣಿಗೆ ಕಾಣಿಸೋ ಹೊರಗೆ ಕಾಣಿಸೋದಿಲ್ಲ, ನಾವು ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಪೂರಕ ರೇಷ ಏನು ಕಾಣಿಸೋದಿಲ್ಲ ನಮ್ಗೆ, ಶಬ್ದ ಬರತ್ತೆ. ಕಾಣಿಸೋದಿಲ್ಲ ಬಟ್ ನೋಡು ಅಂತಾರೆ. ಅಂದ್ರೆ ನೋಡು ಅಂದ್ರೆ ಅಲ್ಲಿ ಬಿ ಅವೇರ್ ಆಫ್ ಅವರ ವ್ಯಾಪಾರ, ವಾಯುದೇವರ ವ್ಯಾಪಾರ, ಮರುತುಗಳ ವ್ಯಾಪಾರ, ವಾಯುದೇವರ ವ್ಯಾಪಾರ, ಮರುತುಗಳ ವ್ಯಾಪಾರ, ಸೋಮನ ವ್ಯಾಪಾರ, ರುದ್ರನ ವ್ಯಾಪಾರ, ವಾಯುದೇವರ ಅದೇ ಆ ಕಜ್ಜೋತ ಗುರು ಅಂದ್ರೆ ಇಲ್ಲೇ ಬರುತ್ತೆ, ಅದನ್ನ ನೋಡು. ಅಲ್ಲಿ ಭಗವಂತ ವಾಯುದೇವರನ್ನ ನೋಡು. ಶ್ವಾಸ ಮಾಡುವಾಗ ನೋಡು ಅಂದ್ರೆ ಬರೀ ನೋಡೋದಿಲ್ಲ, ಅವ್ರು ಇದ್ದಾರಂತ ತಿಳ್ಕೊಳ್ಳೋದಿಲ್ಲ, ಅವರಿಂದ ನಾನು ಬದುಕ್ತಾ ಇದ್ದೀನಿ ಅಂತ ತಿಳ್ಕೊ. ಅವರು ಈ ತರ ಮಂತ್ರ ಮಾಡ್ತಾರ, ಹಂಸ ಮಂತ್ರ ಮಾಡ್ತಾರ, 6321000 ಶ್ವಾಸ ಜಪಗಳ ಅಂತ ಹೇಳ್ತಾರಲ್ಲ, ಅದನ್ನೇ ನೆನಪು ಮಾಡಿಕೊ, ಅದನ್ನ ಕೇಳೋದು. ಇದು ಜಪ ಆಗತ್ತೆ, ಜಪ ನಾವು ಮಾಡೋದಿಲ್ಲ ನಮ್ಗೆ ಏನಾಗತ್ತಂದ್ರೆ, ನೀವು 6321000 ನೀವು ಹೇಳ್ತೀರಲ್ಲ, ಅದು ಕೇಳೋವಾಗ ಈ ಚಿಂತನೆಯನ್ನ ಮಾಡಿದ್ರು ನಡೆಯತ್ತ. ಈ ಚಿಂತನೆಯನ್ನ ಗಮನ ಆಗಮನ ಆಗಮವ ಗಮನಾಗಮನವನ್ನ ನೋಡು ಅಂತ ಹೇಳಿದಾರಲ್ಲ, ಈ ಗಮನಾಗಮನವನ್ನ ಹಾಗೆ ನಾವು ದೇವರಲ್ಲಿ ಇದು ನಾವು ನೋಡಬೇಕು, ಹೇಗೆ ಮಾಡ್ತಾರ ಅಂಬೋದನ್ನ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಗಮನಾಗಮವನ್ನ ನೋಡು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಗಮನಾಗಮನ ಎಕ್ಸ್ಪ್ಲೇನ್ ಏನ್ ಅಂತ, ಗಮನಾಗಮ ನೋಡು ಅಂತ. ಸೊ ಇದು ಗಮನಾಗಮ ಅಂದ್ರೆ ಶ್ವಾಸ ಪೂರಕ ರೇಚಕ ಮೆಕ್ಯಾನಿಕಲ್ ಆಗಿ ಮಾಡೋದೊಂದು, ಇನ್ನೊಂದು ಮೆಮರಿ ಇಟ್ಟುಕೊಂಡು ಈ ಶಂಕ ಚಕ್ರ ಅದು ಮಾಡೋದು ಒಂದು, ಪ್ಲಸ್ ಅಟ್ ದ ಸೇಮ್ ಟೈಮ್ ಬಿ ಅವೇರ್ ಆಫ್ ವಾಯುದೇವರಿಂದ ನಾನು ಬದುಕ್ತಾ ಇದ್ದೀನಿ. ವಾಯುದೇವರಿಂದ ಬದುಕೋದು ಮಾತ್ರ ಅಲ್ಲ, ವಾಯುದೇವರು ಶಕ್ತಿ ಕೊಟ್ಟಿದ್ದ ಕಾರಣದಿಂದ ಮಾಡ್ತಾ ಇದ್ದೀನಿ. ವಾಯುದೇವರಂದ್ರೆ ಇಲ್ಲಿ ವಾಸುದೇವನು ಬಂದ್ಬಿಟ್ಟಿದ್ದಾನೆ, ಅವನು ಶಕ್ತಿ ಕೊಟ್ಟದಿಂದ ಇವರು ಮೂಲಕವಾಗಿ ಮಾಡ್ತಾ ಇದ್ದೀನಿ ಅಂದ್ರೆ ಏನಾಗತ್ತೆ ಅಲ್ಲಿ ಪರಿಣಾಮ? ನಾನು ಮಾಡ್ತಾ ಇಲ್ಲ ಅಂಬೋದು ಶ್ವಾಸದಲ್ಲಿ ಗೊತ್ತಾಗುತ್ತೆ, ಬೇರೆ ಕೆಲಸಗಳಲ್ಲಿ ನಮ್ಗೆ ಗೊತ್ತಾಗೋದೇ ಇಲ್ಲ. ಈ ಒಂದು ಶ್ವಾಸ ಉಚ್ಛ್ವಾಸ ನಿಶ್ವಾಸ ಇದು ಮಾಡುವಾಗ ಇದು ನಮ್ಮ ಪ್ರಯತ್ನವೇ ಇಲ್ಲ, ಶ್ವಾಸ ಮಾಡೋದು ನಮ್ಮ ಪ್ರಯತ್ನವೇ ಇಲ್ಲ, ಅಪ್ರಯತ್ನ ಮಂತ್ರ ಅಂತ ಮುಂದೆ ಹೇಳ್ತಾರೆ ಅವರು. ಸೊ ಹೀಗೆ ಅದು ಬರ್ತಾ ಇದೆ ಅಂದ್ರೆ ನಾವು ಮಾಡೋದು ಒಂದು ಇಲ್ಲ, ಅವನೇ ಮಾಡಿ ಮಾಡಿಸ್ತಾನಂತ ಬರುತ್ತೆ. ಆ ಚಿಂತನೆ ಒಂದು ಚೂರು ಬಂದ್ರೆ ನಾವು ಮಾಡುವಂತ ಆ ಕಾರ್ಯ ನಮಗೆ ನಿಷ್ಕಾಮ ಕರ್ಮ ಆಗ್ಬಿಡತ್ತೆ, ಬಂಧದಿಂದ ಮುಕ್ತಿಯನ್ನ ಕೊಡತ್ತೆ. ಆ ಥಾಟ್ ನಮ್ಗೆ ಬರೋವಾಗ, ಅಯ್ಯೋ ಹಿಂದೆ ಈ ಥಾಟ್ ಎಲ್ಲ ಬಂದಿಲ್ಲ, ಮುಂದೆ ಬರುತ್ತೋ ಇಲ್ಲವೋ ಗೊತ್ತಿಲ್ಲ, ಇವಾಗ ಕೊಟ್ಟಿದೆ ಅಂತ ಆ ಒಂದು ಪಶ್ಚಾತ್ತಾಪ ಹಿಂದೆ ಬಂದಿಲ್ಲ, ಪಾಪದಿಂದ ಬಂದಿಲ್ಲ, ಇವಾಗ ನೆನಪು ಬಂದಿದೆ, ಅದಕ್ಕೆ ಕೃತಜ್ಞತೆ, ಮುಂದೆ ಕೊಡು ಅಂಬೋ ಪ್ರಾರ್ಥನಾ. ಇದು ಮೂರು ಅಟ್ ಟೈಮ್ ಅದು ಸ್ಪ್ಲಿಟ್ ಆಗಿ ನೀವು ಒಂದು ದೊಡ್ಡ ಲೆಕ್ಚರ್ ಒಂದು ಬರೆದಿಟ್ಟುಕೊಂಡು ಮೆಮರೈಸ್ ಮಾಡಿ ಹೇಳ್ಬೇಕಾದ ಅವಶ್ಯ ಇಲ್ಲ. ಇಟ್ ಈಸ್ ಸಮಥಿಂಗ್ ದಟ್ ಯು ರಿಯಲೈಸ್, ಮಂತ್ರ ಅಂತ ಹೇಳಿದ್ದಾರೆ, ಹೇಳು ಅಂತ ಯಾರು ಹೇಳ್ತಾ ಇಲ್ಲ. ಇಲ್ಲಿ ಇಟಿ ಧ್ಯಾನಂ ಅಂತ ಹೇಳುವಾಗ ಆ ಧ್ಯಾನ ಮಂದ ಆ ಒಂದು ಶ್ಲೋಕವನ್ನ ಪಠನ ಮಾಡುವಂತ ಅರ್ಥ ಅಲ್ಲ, ಇಟಿ ಧ್ಯಾನಂ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಧ್ಯಾನ ಅಂತ ಬಂದರೆ ಇಲ್ಲಿ ಧ್ಯಾನ ಹೇಳಿದ್ದಾರೆ, ಧ್ಯಾನ ಗೈದು, ಧ್ಯಾನ ಅಂದ್ರೆ ಮನಸ್ಸಲ್ಲಿ ಚಿಂತನೆ, ವಾಕ್ ಮೂಲಕ ಹೇಳ್ಬೇಕು ಹೇಳ್ಬೇಕು ಅಂಬ ಅದು ಹೇಳಬಹುದು, ಬಟ್ ಧ್ಯಾನ ಈಸ್ ವೆರಿ ಇಂಪಾರ್ಟೆಂಟ್. ಮನಸ್ಸಲ್ಲಿ ಚಿಂತನೆ, ಮನಸ್ಸಲ್ಲಿ ಚಿಂತನೆ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ. ಸೊ ಇವರು ಹೀಗೆ ಮಾಡಿಸ್ಬೇಕು ಅಂಬ ಒಂದು ಪ್ರಾರ್ಥನೆ ಮನಸ್ಸಲ್ಲಿ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ ಗಮನ ಆಗಮವನ ನೋಡು. ಕೌತುಕವೆನಿಸುತ್ತಿದೆ ಈ ಮಂತ್ರವು ಅಂತಾರೆ, ಕೌತುಕವೆನಿಸುತ್ತಿದೆ ಈ ಮಂತ್ರ. ಕೌತುಕ ಅಂದ್ರೆ ಏನು? ಕೌತುಕ ಅಂದ್ರೆ ಅನೇಕ ಮೀನಿಂಗ್ ಉಂಟು. ಇಲ್ಲಿ ಕಾಂಟೆಕ್ಸ್ಟಲ್ಲಿ ಏನಂದ್ರೆ ಇಟ್ಸ್ ಅ ವಂಡರ್ಫುಲ್ ಅಂದ್ರೆ ಇಟ್ಸ್ ಸಿದ್ಧಿ ಕೊಡುವಂತ ಮಂತ್ರ. ದಿಸ್ ಮಂತ್ರ ಇದೆಲ್ಲ ಇದು ಎಲ್ಲವನ್ನೂ ತಂದು ಕೊಡುತ್ತೆ. ಒಂದು ಚಿಕ್ಕ ಸಣ್ಣ ಪುಟ್ಟ ಮಂತ್ರ, ಮಂತ್ರವೂ ಇಲ್ಲ ಇದು. ಶ್ವಾಸ ಹೋಗತ್ತ, ಹೊರಗೆ ಹೋಗತ್ತ, ಮಾಡೋ ಕೆಲಸವೂ ಇಲ್ಲ, ಬಟ್ ಇದನ್ನ ಚಿಂತನೆ ಮಾಡಿದ್ರೆ ಕೌತುಕವೇರಿಸುತ್ತಿದೆ. ಇದು ದಿಸ್ ವಿಲ್ ಡೂ ಮಿರಕಲ್ಸ್, ದಿಸ್ ವಿಲ್ ಡೂ ವಂಡರ್ಸ್. ಎಲ್ಲೋ ಅಷ್ಟು ಒಂದು ಶಕ್ತಿ ಭರಿತವಾದ ಪೂರ್ಣವಾದ ಮಂತ್ರವಾಗಿದೆ ಇದು ಅಂತ ಹೇಳ್ತಾರೆ. ಕೌತುಕವೆನಿಸುತ್ತಿದೆ ಈ ಮಂತ್ರವು, ಈ ಒಂದು ಮಂತ್ರ ಅಂದ್ರೆ ತಿರ್ಗಾನು ಅದೇ ಮಂತ್ರ ಅಂದ್ರೆ ಅರ್ಥವನ್ನ ತಿಳ್ಕೊಂಡು ಚಿಂತನೆ ಮಾಡೋದೇ ಮಂತ್ರ ಅಂತ ಅಲ್ಲಿ ಮುಂದೆ ನಾವು ನೋಡಿದೀವಿ. ಅರ್ಥವನ್ನು ತಿಳ್ಕೊಂಡು ಹೇಳೋದೇ ಮಂತ್ರ ಆಗತ್ತೆ ಅಂದ್ರೆ ಮನಸ್ಸಲ್ಲಿ. ಆ ಒಂದು ಆಚಾರ್ಯ ಹೇಳಿದ್ದು ಅದು ನಾವು ನೋಡ್ತಾ ಬಂದ್ವಿ. ಹಾಗೆ ಮಂತ್ರ ಅಂದ್ರೆ ಮನನಾತ್ರಾಯತೆ ಇತಿ ಮಂತ್ರ, ಅನೇಕ ಬಾರಿ ನಾವು ಅದನ್ನ ನೋಡಿದ್ದೀವಿ. ಇದನ್ನು ಆಚಾರ್ಯರ ಸ್ಪೆಸಿಫಿಕ್ ಕೋಟ್ ಆಚಾರ್ಯರು ಇಲ್ಲಿ ಹೇಳ್ತಾರೆ. ಒಂದು ಗೀತಾ ಭಾಷೆ ಗೀತಾ ತಾತ್ಪರ್ಯದಲ್ಲಿ ಬಂದಾಗ ಇದನ್ನ ಹೇಳಂತ ಹೇಳ್ತಾರೆ. ಅನರ್ಥೋದಿತೋ ಮಂತ್ರೋ, ಅನರ್ಥ ಉದಿತೋ ಅನರ್ಥ ಅಂದ್ರೆ ಅರ್ಥ ಅರ್ಥ ತಿಳ್ಕೊಂಡ್ಲದೆ ಹೇಳಿದ್ರೆ ಅನರ್ಥೋದಿತೋ ಮಂತ್ರೋ ನಿರರ್ಥ, ಅದು ವ್ಯರ್ಥ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ನೋಡಿ ಅಂತಾರೆ ಆಚಾರ್ಯ, ಮಂತ್ರ ಅಂದ್ರೆ ಏನರ್ಥ, ತ್ರಾಟಿ ಮಾನತಃ ಅದ, ಮಾನತಃ ಅಂದ್ರೆ ತಿಳ್ಕೊಂಡವನಿಗೆ, ಇದನ್ನ ಈ ಮಂತ್ರವನ್ನ ತಿಳ್ಕೊಂಡವನ ಅಂದ್ರೆ ಮಂತ್ರ ಅರ್ಥ ಮಾತ್ರ ಇಲ್ಲ, ಅಲ್ಲಿಂದ ಬಂದ ಭಗವಂತನನ್ನ ತಿಳ್ಕೊಂಡವನಿಗೆ ತ್ರಾಟಿ ರಕ್ಷಣೆ ಮಾಡತ್ತ. ಯಾರು ತಿಳಿದನೋ ಅವನಿಗೆ ರಕ್ಷಣೆ, ಯಾರು ತಿಳಿಯದೆ ಸುಮ್ಮನೆ ಹೇಳ್ತಾನೋ ಅವನಿಗೆ ಒಂದು ಏನೋ ಒಂದು ಲೌಕಿಕ ಪ್ರಯೋಜನ ಆಗತ್ತೆ. ಆ ರಕ್ಷಣೆ ಎಂಬುದು ಮುಖ್ಯ ರಕ್ಷಣೆ, ಭಯದಿಂದ ರಕ್ಷಣೆ, ರಕ್ಷಣೆ ನಮ್ಮ ನಮ್ಮ ಕರ್ಮಗಳಿಗೆ ರಕ್ಷಣೆ, ರಕ್ಷಣೆ ಎಲ್ಲಾ ಕಡೆನೂ ಇಟ್ಟುಕೊಳ್ಳಿ, ಅದು ಆಗೋದಿಲ್ಲ ಅಂತ ಆಚಾರ್ಯ ಹೇಳೋ ಮಾತಲ್ಲ ಇದು. ಇದು ಬಂದು ಎನ್ ಮಂತ್ರ ಸ್ಪಷ್ಟೇನ ಕಥಿತೋ ಮಂತ್ರಾರ್ಥ ಜ್ಞೇಯೇವ ತತ್ ಅಂತ ಹೇಳಿ ಪೈಂಗಿ ಶ್ರುತಿ ಅಂತ ವೇದದ ಒಂದು ಪೈಂಗಿ ಆ ಶ್ರುತಿಯನ್ನೇ ಹಾಗೆ ಕೋಟ್ ಮಾಡಿ ಆಚಾರ್ಯರು ಕೊಟ್ಟಿದ್ದಾರೆ. ಸೊ ಹೀಗೆ ಆ ಮಂತ್ರ ಅಂತ ಇದನ್ನ ಅದಕ್ಕೆ ಹೇಳ್ತಾ ಇದ್ದಾರೆ. ಕೌತುಕವೆನಿಸುತ್ತಿದೆ ಈ ಮಂತ್ರವು, ಇದು ಇಷ್ಟು ಒಂದು ವಂಡರ್ಫುಲ್ ಮಂತ್ರ ಅಂತ ಹೇಳ್ತಾ ಇದ್ದಾರೆ. ಪೋಟನ ಆರಭ್ಯ ಯೌವನ ಜರಾವಿಡಿದು ಅಂದ್ರೆ ಯಾಕೆ ಇಷ್ಟು ಹೇಳ್ತೀರಿ, ಕೌತುಕವೆನಿಸುತ್ತಿದೆ ಅಂತೆಲ್ಲ ಹೇಳ್ತೀರಾ, ಇದು ಇಟ್ಸ್ ವಂಡರ್ಫುಲ್ ವಂಡರ್ಫುಲ್ ಅಂದ್ರೆ ನೋಡಿ ಈ ಮಂತ್ರವನ್ನು ಸ್ವಲ್ಪ ಯೋಚನೆ ಮಾಡಿ ಅಂತಾರೆ ಆಚಾರ್ಯರು. ವಿಜಯದಾಸರಿ ಹೇಳ್ತಾರೆ ಪೋತನ ಆರಭ್ಯ, ಪೋತನ ಅಂದ್ರೆ ಹುಟ್ಟೋದು, ನಾವು ಹುಟ್ಟಿದೀವಿ ಈ ಜನ್ಮದಲ್ಲಿ, ಇವಾಗ ಹುಟ್ಟಿದೀವಿ, ಹಿಂದಿನ ಜನ್ಮದಲ್ಲಿ ಇನ್ನೊಂದು ಹುಟ್ಟು, ಅದಕ್ಕೆ ಹಿಂದೆ ಹೀಗೆ ಹೋಗ್ತಾ ಇದೆ. ಯಾರು ಹುಟ್ಟುತ್ತಾರೋ ಅವ್ರು ಸಾಯ್ತಾರ. ನಾವು ಎಷ್ಟು ಸತಿ ಹುಟ್ಟಿದೀವಿ ಗೊತ್ತಿಲ್ಲ, ಎಷ್ಟೋ ಸಾರ್ತಿ ಕೊಟ್ಟ್ಯಾಂತರ ಸಾರ್ತಿ ನಾವು ಹುಟ್ಟಿದ್ದೀವಿ ಸತ್ತಿದ್ದೀವಿ. ಹಾಗಿರುವಾಗ ಆ ಪೋತನ ಆರಭ್ಯ ಅಂದ್ರೆ ಇಲ್ಲಿ ಏನು ಪೋತನ ಆರಭ್ಯ, ಈ ಬ್ರಹ್ಮಾಂಡ, ಈ ಬ್ರಹ್ಮಾಂಡದಲ್ಲಿ ಮೊಟ್ಟ ಮೊದಲು ನಮ್ಗೆ ಮೊಟ್ಟ ಮೊದಲು ಹುಟ್ಟು ಅಂತ ಇಲ್ಲಿ ಇದೆಲ್ಲ. ಹುಟ್ಟು ಅಂದ್ರೆ ಏನು, ಈ ಒಂದು ಸ್ಥೂಲ ದೇಹದ ಸಂಬಂಧ ಅಂದ್ರೆ ಆ ಪಾರ್ಥಿವ ಆ ಒಂದು ಪಂಚಭೂತಾತ್ಮಕ ದೇಹದ ಸಂಬಂಧ, ಆ ಲಿಂಗ ದೇಹ ಸಂಬಂಧ ಯಾವತ್ತೂ ಇದ್ದೇ ಇದೆ, ಅನಾದಿ ಅದು. ಇದ್ರೂ ಈ ಒಂದು ಲಿಂಗ ದೇಹವನ್ನ ಕಳಚಿಕೊಳ್ಳುವುದಕ್ಕೆ ಬೇಕಾದ ಸ್ಥೂಲ ದೇಹದ ಸಂಬಂಧ ತಂದು ಈ ಬ್ರಹ್ಮಾಂಡ ಅಂಬೋ ಮಂದಿರದಲ್ಲಿ ಬಂದು ಮನೆಯಲ್ಲಿ ಬಂದು ದೇವರಿಷ್ಟ ಅಲ್ಲ, ಮೊಟ್ಟ ಮೊದಲು ಜನ್ಮ ನಮ್ಗೆ ಈ ಬ್ರಹ್ಮಾಂಡದಲ್ಲಿ, ಈ ಕರೆಂಟ್ ಬ್ರಹ್ಮಾಂಡದಲ್ಲಿ ನಮ್ಗೆ ಬಂದಿದಲ್ಲ, ಅದರಿಂದ ಶುರು ಮಾಡಿ ಅಂತಾರೆ. ಪೋತನ ಆರಭ್ಯ, ಅಲ್ಲಿಂದ ನೆಕ್ಸ್ಟ್ ಏನ್ ಬರುತ್ತೆ, ಯೌವನ ಜರ ಮುಪ್ಪು ಅದೇ ಬೆಳಿತೀವಿ ಎಲ್ಲ ಆಗ್ತೀವಿ, ಜರ ಹಿಡಿದು ಆಯ್ತು ಎಲ್ಲ ಆದ ಮೇಲೆ ಕೊನೆಯಲ್ಲಿ ಈ ದೇಹವನ್ನ ತ್ಯಾಗ ಮಾಡ್ತೀವಿ. ಈ ದೇಹವು ಯಾವ ದೇಹ ಬಂದಿದೆ ಎಲ್ಲ ದೇಹ ತ್ಯಾಗ ಮಾಡ್ತೀವಿ. ಮಾಡಿದ ಮೇಲೆ ಏನಾಗುತ್ತೆ ನಮ್ಗೆ, ಇವಾಗ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾ ಇದ್ವಿ, ಅದನ್ನ ನಾವು ಹೇಳ್ತಾ ಇಲ್ಲ. ಈ ಮಂತ್ರ ಜಪ ಅಂದ್ರೆ ಈ ಜೀವ ಈ ಕರ್ಮ, ಈ ಜನ್ಮದಲ್ಲಿ ನಾವು ಮಾಡಿದ್ದೀವಿಲ್ಲ ಕರ್ಮ, ಇಷ್ಟು ಆಗ್ತಾ ಇದ್ದ ದಿನ 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 ಮಾಡ್ತಾ ಇದ್ದೀವಿಲ್ಲ, ಇದೆಲ್ಲ ಹಾಗೆ ಹೊರಟೋಗುತ್ತಾ ಇಲ್ಲ, ಇದನ್ನ ರಕ್ಷಣೆ ಮಾಡ್ಬೇಕಲ್ಲ ಇನ್ನೊಂದು ದೇಹಕ್ಕೆ. ಸೊ ದ ಎಕ್ಸಿಸ್ಟೆನ್ಸ್ ಈ ಪಂಚಭೂತ ದೇಹ ಹೊರಟೋಗತ್ತೆ, ಹೋದ ಮೇಲೆ ಅನಿರುದ್ಧ ದೇಹ ಇರುತ್ತೆ, ಆಮೇಲೆ ಲಿಂಗ ದೇಹ ಇರುತ್ತೆ, ಸ್ವರೂಪ ದೇಹ ಅಂತ ಇದ್ದೇ ಇರುತ್ತೆ. ಮತ್ತು ನಾವು ಅನುಭವ ಮಾಡ್ಬೇಕಲ್ಲ, ಈ ದೇಹ ಹೋಯ್ತು ಅಂದ್ರೆ ಕಷ್ಟ ಹೋಯ್ತು ಅಂತ ಅರ್ಥ ಅಲ್ಲ, ಕಷ್ಟ ಶುರು ಆಗತ್ತೆ ಅಂತಾನೆ ಅರ್ಥ. ಅದು ಏನ್ ಬರುತ್ತೆ ಅಂತ ಹೇಳ್ತಾರೆ, ಪೋತನ ಆರಭ್ಯ ಯೌವನ ಜರ ಹಿಡಿದು ಪ್ರೇತ, ಆ ಫಸ್ಟ್ 10 ಡೇಸ್ ಇರುತ್ತಲ್ಲ ಕರ ಮಾಡ್ಲಕ್ ಮುಂಚೆ ಮಾಡ್ತಾ ಇರೋವಾಗ ಆ ಪ್ರೇತ ದೇಹ ಬರುತ್ತೆ, ಅಲ್ಲೇ ಸುತ್ತಾ ಇರ್ತೀವಲ್ಲ ನಾವೇ, ಆ ಪ್ರೇತ ದೇಹ ಬರುತ್ತಲ್ಲ ಆವಾಗ ಯಾರು ರಕ್ಷಣೆ ಮಾಡ್ತಾರೆ ನಮ್ಮನ್ನ, ಏನು ಬಟ್ಟೆ ಇಲ್ಲ ಏನು ಇಲ್ಲ, ನಮ್ಗೆ ಯಾರು ಉಣಿಸೋರಿಲ್ಲ, ಒಂದು ಇಲ್ಲ, ಹಸಿವೆ ಆಗ್ತಾನೆ ಇರುತ್ತೆ, ಹಸಿವೆ ಆವಾಗ್ಲೂ ಆಗತ್ತಾ ಇರ್ತಂತೆ, ಎಲ್ಲ ಆಗ್ತಾ ಇರತ್ತೆ, ಏನು ನಮ್ಮ ಗತಿ, ಆವಾಗ ಯಾರು ರಕ್ಷಣೆ ಮಾಡ್ತಾರೆ ನಮ್ಮನ್ನ, ನಾವು ಮಾಡಿದ ಕರ್ಮಗಳೇ ರಕ್ಷಣೆ ಮಾಡುತ್ತೆ, ಮುಖ್ಯ ಪ್ರಾಣರೇ ನಿಂತು ಮಾಡ್ತಾರೆ ಅವರೇ ಆಪ ಅಂತ ಹೇಳ್ತೀವಿ, ಅವರೇ ಮಾಡ್ತಾರೆ, ಅವರು ಆವಾಗ್ಲೂ ಪ್ರೇತ ದೇಹದಲ್ಲಿನೂ ಅಲ್ಲಿನೂ ಆ ಶ್ವಾಸ ಜಪವನ್ನ ಜಪಿಸ್ತಾ ದೇವರಿಗೆ ಅರ್ಪಣೆ ಮಾಡ್ತಾ ಇರ್ತಾರೆ. ಅದನ್ನ ಆವಾಗ ತಿಳ್ಕೊಳ್ಳಕ್ಕೆ ನಮ್ಗೆ ಶಕ್ತಿ ಇಲ್ಲ, ಈವಾಗ ತಿಳ್ಕೊಳ್ಳೋಣ, ಅದು ಹೀಗೆ ನಮ್ಗೆ ಆಗತ್ತೆ. ಪ್ರತಿ ಯಾರ್ಯಾರು ದೇಹದಿಂದ ವಿಯೋಗ ಆಗಿ ಆಯಾ ಕರ್ಮ ಕಾರ್ಯಕ್ಕೆ ನಾವು ಹೋಗುವಾಗ ಈಗ ನಾವು ಚಿಂತನೆ ಮಾಡ್ಬೇಕು, ನಮಗೆ ಈ ತರ ಆಗತ್ತೆ, ಆವಾಗ ನೆನಪು ಬರ ಆಗೇ ಈ ತರ ಮುಖ್ಯ ಪ್ರಾಣ ಮಾಡ್ತಾರೆ. ಸೊ ಈವಾಗಲೇ ನಾವು ಅರ್ಪಣೆ ಮಾಡೋದು, ಈವಾಗಲೇ ಮುಂದೆ ಬರೋದಕ್ಕೆ ಈವಾಗಲೇ ಮಾಡ್ಕೊಂಡ್ ಬಿಡೋಣ, ಪ್ರೀ ಪ್ಲಾನಿಂಗ್ ಅದು ಸಾಧ್ಯ ದೇವರ ಇದರಲ್ಲಿ. ಅದು ಹೇಳ್ತಾರೆ ಹೇಳ್ತಾರೆ ಪ್ರೇತ ಪ್ರೇತ ದೇಹ ಬರುತ್ತೆ, ಆಮೇಲೆ ಪ್ರೇತ ದೇಹ ಸ್ವಲ್ಪ ಕಾಲ ಇದ್ದು 12 ಡೇ ಹೊರಟೋಗುತ್ತೆ, ಸಂಸ್ಕಾರ ಎಲ್ಲ ಚಂದಾಗ ಆಗಿದ್ರೆ ಹೊರಟೋಗುತ್ತೆ. ಆದ್ರೆ ನಮ್ಮ ನಮ್ಮ ಕರ್ಮಗಳು ಇರುತ್ತೆ, ವಿ ಆರ್ ನಾಟ್ ಅಗೇನ್ ಡಿಪೆಂಡೆಂಟ್ ಆನ್ ದಟ್. ಆ ಕರ್ಮಗಳನ್ನ ಮಾಡೋರಿಗೆ ಅವರಿಗೆ ಒಳ್ಳೇದಾಗುತ್ತೆ. ನಮ್ಮ ನಮ್ಮ ಕರ್ಮಗಳು, ನಾವು ಮಾಡಿದ ಕರ್ಮಗಳು ನಮ್ಗೆ ಯಾವತ್ತೂ ರಕ್ಷಣೆ. ವಿ ಡೋಂಟ್ ಹ್ಯಾವ್ ಟು ಡಿಪೆಂಡ್ ಆನ್ ಅದರ್ಸ್. ಏನಾದ್ರು ಕೊರತೆ ಇದ್ರೆ ಈ ಭೂಮಿಯಲ್ಲಿ ನಮ್ಮ ಕರ್ಮವನ್ನ ಮಾಡ್ಲಿಕ್ಕೆ ಪ್ರತಿನಿಧಿಯಾಗಿ ನಮ್ಮ ಮಕ್ಕಳು, ನಮ್ಮ ಶಿಷ್ಯಂದ್ರು, ಆರ್ ವಾಟ್ ಎವರ್, ಯಾರನ್ನ ನಾವು ಯಾರು ಒಂದು ಪುರೋಹಿತರನ್ನ ಇಟ್ಟಿರ್ತೀವೋ, ಯಾರನ್ನ ಇಟ್ಟಿರ್ತೀವೋ ದುಡ್ಡು ಕೊಟ್ಟು, ಅವ್ರು ಮಾಡ್ತಾರೆ. ಏನಾದ್ರು ಕೊರತೆ ಇದ್ರೆ ಅವ್ರು ಮಾಡಬಹುದು, ಹೊರತು ನಮ್ಮ ನಮ್ಮ ಕರ್ಮಗಳು ನಮ್ಮನ್ನ ರಕ್ಷಣೆ ಮಾಡುತ್ತೆ. ಆದ ಕಾರಣದಿಂದ ಪ್ರೇತ ದೇಹ ಹೋಗುತ್ತೆ, ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಅದು ಹೋಗುತ್ತೆ. ಹೋಗಿ ನೆಕ್ಸ್ಟ್ ಸ್ಟೆಪ್ ಇಸ್ ಯಾಸನ. ಯಾಸನ ಅಂದ್ರೆ ಯಾನ, ಯಾನ ಅಂದ್ರೆ ಆ ಒಂದು ಗಾಳಿ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕಲ್ಲ ಈ ದೇಹವನ್ನ. ಅಲ್ಲಿನೂ ನಮ್ಮ ಮುಖ್ಯ ಪ್ರಾಣರು ಅಲ್ಲಿನೂ ಮಾಡ್ತಾ ಇದನ್ನ ರಕ್ಷಣೆ ಮಾಡ್ತಾ ಏನು ಏನು ಒಂದು ಒಂದು ಆಗದೆ ಜೋಪಾನವಾಗಿ ಅಲ್ಲಿನ ನಾವು ಇರುವ ಅಲ್ಲಿನ ಸುಖದಿಂದ ಇರಬಹುದು. ನಾವು ಕಷ್ಟ ಕಷ್ಟ ಅಲ್ಲಿ ಇವಾಗ ಚಿಂತನೆ ಮಾಡುತ್ತಾ ಅದನ್ನ ಬಿಡದೆ ಅದಕ್ಕೆ ಹೇಳ್ತಾರೆ ಗಮನಾಗಮನ ನೋಡು ಅಂತ ಹೇಳ್ತಾರೆ. ಇವಾಗಿಂದ ನೋಡ್ಲಕ್ಕೆ ಶುರು ಮಾಡ್ತಾ ಇದ್ರೆ ಆವಾಗ ಅವ್ರು ಬಂದು ನಮ್ಗೆ ರಕ್ಷಣೆ ಮಾಡ್ತಾರೆ. ಸ್ಮರಣ ಸ್ಮರಿಸುವರ ಅಪರಾಧಗಳ ತಾ ಸ್ಮರಿಸ. ಸೊ ಇವಾಗ್ಲೇ ಸ್ಮರಣೆ ಮಾಡೋಣ, ಮಾಡಿದ್ರೆ ಏನಾಗತ್ತೆ ಆವಾಗ ಯಾತನೆ ನಮ್ಗೆ ಬರುತ್ತೆ. ಪ್ರೇತ ಯಾತನ ದೇಹ, ಆಮೇಲೆ ಪ್ರೇತ ಯಾತನ ದೇಹ, ಆಮೇಲೆ ನರಕ ಸ್ವರ್ಗ ಅಂತ ಹೇಳ್ತಾರೆ. ಇಲ್ಲಿ ಬಂದು ಪ್ರೇತ ದೇಹ ಆಂತರಿಕ ದೇಹ ಅಂತ ತಿಳ್ಕೋಬೇಕು. ಪ್ರೇತ ದೇಹ ಆದ್ಮೇಲೆ ಆಂತರಿಕ ದೇಹ ಅಂತ ಒಂದು ಬರುತ್ತೆ. ಆಂತರಿಕ ದೇಹ ಅಂದ್ರೆ ನಾವು ಯಮಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾರ ಅಂತ ಹೇಳ್ತಾರಲ್ಲ, ಯಮನಿಗೆ ಉತ್ತರ ಯಮನ ಕೇಳೋದಕ್ಕೆ ನಾವು ಉತ್ತರ ಎಲ್ಲ ನಮ್ಗೆ ಫ್ಲಾಶ್ ಆಗುತ್ತೆ. ನಾವು ಮಾಡಿದ ತಪ್ಪುಗಳು ಏನು, ರೈಟ್ ಅಂಡ್ ರಾಂಗ್ ಅದೆಲ್ಲ ಯಮನ ಮುಂದೆ ನಿಂತಾಗ ಧರ್ಮ ಅಧರ್ಮ ಪ್ರಜ್ಞೆ ಏನೇನು ಮಾಡಿದ್ದೇನೆ ಎಲ್ಲ ಗೊತ್ತಾಗತ್ತೆ. ಸೊ ಅದು ಆಂತರಿಕ ದೇಹ ಆಗುತ್ತೆ. ಆಂತರಿಕ ದೇಹ ಆದ ಮೇಲೆ ನಮ್ಗೆ ನರಕ ಬರುತ್ತೆ. ಸೊ ಆ ನರಕ ಕೊಡ್ತಾನೆ. ನರಕಕ್ಕೆ ಬೇಕಾ, ನರಕದಲ್ಲಿ ಈ ದೇಹದಿಂದ ಏನು ಕಷ್ಟ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಕಷ್ಟ ಅನುಭವಿಸ್ಲಿಕ್ಕೇನೆ ಒಂದು ದೇಹ ಕೊಡ್ತಾನೆ, ಅದು ಯಾತನಾ ದೇಹ ಅಂತ ಹೇಳ್ತಾರೆ. ಯಾತನಾ ದೇಹ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಏನೋ ಚೂರು ಏನಾದ್ರು ಪುಣ್ಯ ಮಾಡಿರ್ತೀವಿ ನಾವು, ಅಲ್ಲಿ ಇಲ್ಲಿ ಏನೋ ದಾನ ಏನೋ ಕೊಟ್ಟಿರ್ತೀವಲ್ಲ, ಆ ಒಂದು ಪುಣ್ಯ ಏನಾದ್ರು ಕಿಂಚಿತ್ ಏನಾದ್ರು ಇದ್ರೆ ನೆಕ್ಸ್ಟ್ ಸ್ವರ್ಗಕ್ಕೆ ಹೋಗಿ ಆ ಸ್ವರ್ಗದ ಸುಖ ನಮ್ಗೆ ಅನುಭವ ಮಾಡ್ಲಿಕ್ಕೆ ಈ ದೇಹ ಅಸಮರ್ಥವಾಗಿರುತ್ತೆ. ಈ ಯಾತನಾ ದೇಹ ಅಸಮರ್ಥವಾಗಿದೆ, ಕಷ್ಟಕ್ಕೇನೋ ಅದು ಕೊಡ್ತಾನೆ. ಸುಖಕ್ಕೆ ಏನು ಕೊಡ್ಬೇಕು ಅಂದ್ರೆ ಅಲ್ಲಿ ಹೇಳ್ತಾರೆ ಜ್ಯೋತಿರ್ಮಯ ಶರೀರ. ಆ ಸ್ವರ್ಗ ಅಂದ್ರೆ ಅಲ್ಲಿ ಇರೋದು ತೇಜೋಮಯ ಪಟ್ಟಣ ಅಂತಾನೆ ಹೇಳ್ತೀವಿ. ತೇಜಸ್ಸು ಆ ಬೆಳಕಿನಿಂದ ಇರುವಂತ ಪಟ್ಟಣ. ಆ ಬೆಳಕನ್ನ ಚೆಂದಾಗಿ ಅನುಭವ ಸವಿಯಬೇಕಂದ್ರೆ ಆ ಬೆಳಕಂತೆ ಒಂದು ದೇಹ ಕೊಡ್ಬೇಕು, ಒಂದು ಬಟ್ಟೆ ಕೊಡಬೇಕು. ಈ ಹಾಗೆ ನಾವು ಸೀಸನ್ಗೆ ಬೇರೆ ಬೇರೆ ಬಟ್ಟೆ ಹಾಕೋಬೇಕು. ಅಲ್ಲಿ ಬೇಕಾದ ಬಟ್ಟೆ, ಆ ಬಟ್ಟೆ ಹಾಕೋಬೇಕಂದ್ರೆ ಅದಕ್ಕೆ ಜ್ಯೋತಿರ್ಮಯ ಶರೀರ ಅಂದ್ರೆ ಏನು ಇಲ್ಲಿ ಮರಿಯಬಾರದು ಅಂದ್ರೆ ಎಲ್ಲವೂ ಮಾಡ್ಬೇಕಂದ್ರೆ ಅಲ್ಲಿ ನಾವೇನು ಹೋಗೋದು, ನಮ್ಗೆ ರೂಟ್ ಗೊತ್ತಿದೆಯಾ, ಏನು ಗೊತ್ತಿದೆ, ಈ ವಾಯುದೇವರ ನಮ್ಮನ್ನ ಈ ಮರುತುಗಳನ್ನೇ ಕರ್ಕೊಂಡು ಹೋಗ್ಬೇಕು. ನಮ್ಗೆ ರಿಭುಗಣಗಳು ಮರುತುಗಳು ಇವರು ನಮ್ಗೆ ಕರ್ಕೊಂಡು ಹೋಗ್ಬೇಕು. ನಮ್ಮ ಐಡೆಂಟಿಟಿ, ನಮ್ಮ ಮಾಡಿದ ಪುಣ್ಯ, ನಾವು ಮಾಡಿದ್ದು ಎಲ್ಲವನ್ನೂ ಪಡಬೇಕಂದ್ರೆ ಅಲ್ಲಿ ವಾಯುದೇವರು ಇರಬೇಕು. ಅಲ್ಲಿನ ಅವರು ಶ್ವಾಸ ಮಂತ್ರ ಮಾಡ್ತಾ ಇದ್ದಾರೆ, ಅಲ್ಲಿನೂ ಅವ್ರು ಮಾಡ್ತಾ ಇದ್ದಾರೆ ಜ್ಯೋತಿರ್ಮಯ ಶರೀರ. ಇದಾದ ಮೇಲೆ ಏನಾಗತ್ತ, ಪುನರ್ಜನನ ಮರಣ. ಆಮೇಲೆ ಇದಾದ ಮೇಲೆ ನಮ್ಗೆ ಬರೋದು ಪುನರ್ಜನ. ತಿರ್ಗಾ ಎಲ್ಲ ಆದ ಮೇಲೆ ಅದು ಪಂಚಮಹಾಯಜ್ಞ ಸಂಧಿಯಲ್ಲಿ ನೋಡಿದೀವಲ್ಲ, ತಿರ್ಗಾ ಹುಟ್ಟಬೇಕು ನಾವು. ಮನುಷ್ಯರಾಗಿ ಹುಟ್ಟುತ್ತೀವೋ ಯಾವ್ದ ಏನಾಗಿ ಹುಟ್ಟುತ್ತೀವೋ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ಎಷ್ಟು ಬರುತ್ತೆ ನಮ್ಗೆ, ಅದು ಹೇಳ್ತಾರೆ ಎಷ್ಟು ಯೋನಿಗಳು ಇದೆ ಅಂತ ಹೇಳ್ತಾರೆ. 400,000 ಯೋನಿಗಳು ಮನುಷ್ಯವಾಗಿ ಹುಟ್ಟುತ್ತೆ ಅಂತ. 400,000 ಟೈಪ್ ಯೋನಿಗಳು, 900,000 ಜಲದಲ್ಲಿ ಹುಟ್ಟುವಂತದ್ದಿರತ್ತಂತೆ, 1,000,000 ಪಕ್ಷಿಯಾಗಿ ಹುಟ್ಟುವಂತ ಯೋನಿಗಳಂತ, 1,100,000 ಕೃಮಿಯಾಗೆ ರುದ್ರ ಲಕ್ಷ ಅಂತ ಹೇಳ್ತಾರೆ. ರುದ್ರ ಅಂದ್ರೆ 11, ಸೊ 11 ಅಂತ ಹೇಳಕ್ಕೆ ರುದ್ರ ಲಕ್ಷ ಅಂತ ಹೇಳ್ತಾರೆ. 11,00,000 ಕೃಮಿ ಯೋನಿಗಳು. ಆಮೇಲೆ 20,000 ಪ್ಲಾಂಟ್ ಕಿಂಗ್ಡಮ್, 30 ಪಶುಗಳಾಗಿ ಹುಟ್ಟುತ್ತಿ. ಎಲ್ಲ ಆಡ್ ಮಾಡಿದ 74 ಲಕ್ಷ ಯೋನಿಗಳಲ್ಲಿ ಬಂದು ನಾವು ಹುಟ್ಟಬೇಕಾಗಿರುತ್ತೆ. ಯಾವ್ಯಾವ ಏಣಿ ಬರುತ್ತೋ ಅಲ್ಲಿನೂ ಇವನೇ ಮಾಡ್ತಾನೆ, ಅಲ್ಲಿನೂ ಇವನೇ ಶ್ವಾಸ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಇದು ಒಂದು ಜನ್ಮ, ಇನ್ನೊಂದು ಜನ್ಮ, ಎಷ್ಟು ಜನ್ಮ 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 ಎಷ್ಟು ಜನ್ಮ ಬಂದಿದೆ ಎಲ್ಲವನ್ನೂ ಮಾಡ್ತಾನೆ. ಅದೇ ಹೇಳ್ತಾರೆ ಪುನರ್ಜನನ ಮರಣ ಈ ತರದಲ್ಲಿ ಬಹು ಜನ್ಮ ಬರಲು, ಈ ತರ ಬಹು ಜನ್ಮಗಳು ಬರುತ್ತೆ. ಆವಾಗಲೂ ಇದೇ ಹಂಸಮಂತ್ರ ತಾನ. ಸೋ ಈ ಹಂಸಮಂತ್ರ ಅಂಬೋದು ನೋಡಿ ನಾವು ಮಾಡೋದಲ್ಲ, ಎಷ್ಟು ಕಾಲ ಆಗತ್ತೆ ಈ ಮಾತಲ್ಲ. ಆ ಪ್ರಳಯದಲ್ಲಿ ಪ್ರಳಯದಲ್ಲಿ ಲಕ್ಷ್ಮೀ ದೇವಿ ತಗೊಳ್ತಾಳೆ, ಅವಳು ತಗೊಳ್ತಾಳೆ, ಬಟ್ ಆವಾಗ್ಲೂ ನಡೀತಾ ಇರುತ್ತೆ. ಮೋಕ್ಷಕ್ಕೆ ಹೋದ್ರೆ ಆವಾಗ್ಲೂ ಎಕ್ಸಿಸ್ಟೆನ್ಸ್, ಇದು ಬರೀ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲ, ಅದು ಇಟ್ ಈಸ್ ಅ ವೆರಿ ಎಕ್ಸಿಸ್ಟೆನ್ಸ್. ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಮಾಡೋದು ಪ್ರವಾಹ ಮಾಡ್ತಾನೆ, ಮುಖ್ಯಪ್ರಾಣ ಮಾಡೋದು ವೆರಿ ಎಕ್ಸಿಸ್ಟೆನ್ಸ್, ಉಳಿಯೋದಂತೆ ನಾನು ಇದೀನಿ ಎಂಬ ಭಾವ, ಎಕ್ಸಿಸ್ಟೆನ್ಸ್ ಎಂಬ ಭಾವವನ್ನ ಎಷ್ಟು ಕಾಲ, ಅನಾದಿ ಅನಂತ ಕಾಲ, ಈ ಇಷ್ಟು ಕಾಲದಲ್ಲಿ ಮುಖ್ಯಪ್ರಾಣರು ನಮ್ಗೆ ಮಾಡಿಸ್ತಾರೆ. ಸೊ ಎಷ್ಟು ಇದಕ್ಕೆ ಅದಕ್ಕೆ ಇದಕ್ಕೆ ಅದಕ್ಕೆ ಹೇಳ್ತಾರೆ, ಅದಕ್ಕೆ ಕೌತುಕವೆನಿಸುತ್ತಿದೆ ಈ ಮಂತ್ರವು ಅಂತ ಹೇಳ್ತಾರೆ. ಇದು ಮುಂದೆ ನೋಡೋಣ ಅಂಬೋದು ಕೃಷ್ಣಾರ್ಪಣಮ್ಮ.